உத்தாதகோக ஆருணிஹி ஸ்வேதகேத்தும் புத்திரமுவாச்சா. புத்திரனாத ஸ்வேதகேத்துவிக உத்தாதகர் ஹெடிது ஸ்வப்னாந்தம் மே சௌமியனி பே அபிஜானீஹீதி. ஸ்வப்னதாந்த அந்த சுஷுப்தி, சுஷுப்தியை பற்றி ஹெடுத்தேனக்கே. ஜாகிரதாந்த அந்த ஸ்வப்ன, ஸ்வப்னதாந்த அந்த சுஷுப்தி, சுஷுப்தியை பற்றி ஹெடுத்தேன கேளு அந்த ஹெடிது. ஏன் சுஷுப்தி அந்தரே, எத்த ஏதத் புருஷா ஸ்வபிதி நாம சதா சௌமிய சதா சம்பன்னோ பவதி. ஜீவோ மலகித்தானே அந்த ஹெடுத்தாரல்ல, அதுக்கு ஏன் அர்த்தம் கொத்தா, ஸ்வபிதி ஸ்வம் அபீதா பவதி. ஸ்வம் அந்த பரமாத்மனன்னா அபீதா சமீபிசித்தானே, தேவர் ஹத்திர இருக்கானே. அதனே பிராஜ்ஞம் யதாலிங்கதி, நித்ரேந்திரேனு பிராஜ்ஞநாமக பகவத் ரூபவன்னு ஆலிங்கன மாடிக்கொள்ளோதுக்கு நித்ரே அந்த கரீத்தார். அதுக்கு ஸ்வபிதி ஸ்வாப அந்த ஹெசராயிட்டு. ஸ்வபிதி ஆச்சதே ஸ்வம் ஹி அபீதோ பவதி. ஏவம் ஞானாதிக்கேன ஆத்மானம் ஈஸ்வரம் மன்யமானஸ்ய ஸ்வேதகேதோ ஈஸ்வரஸ்ய சர்வப்ராதான்யம் தஸ்ய அப்ராதான்யஞ்ச பிரபோத்ய தஸ்ய சுப்தியாதோ அபேதசங்காம் பிரஸ்தாவ்ய தத்ராபி ஈஸ்வராதீனத்வ ஜ்ஞாபனேன பரிஹரன் பேதம் உபதிசதி இத்யாஹ ஸ்ருதிஹி. யதா பிரகார ஏனாகிதே, அகங்கார இதே அவனுக்கு, அகங்கார ஹோகபேக்காகிதே. அகங்கார யாத்துக்கு பந்தோ, ஏவம் ஜானாதிக்கேன ஆத்மானம் ஈஸ்வரம் மன்யமானஸ்யா. பாரி ஜானம் பந்தது தான் தேவரன் தெளிக்கொம்பிட்டான். யாரோ சேதகேத்து தன்னான் தேவரன் தெளிக்கும், கேசவா கேசவாம்சோவா நாஸ்மி கேவல மானுஷா அந்த ஆச்சார கீதா தாத்பரியத்தில் கோட் பண்ணுறாரு. எஷ்டு அகங்கார பந்தி தந்தைக்கு யாக்கு நமஸ்காரம் பண்ணல அந்தரே, தானே தேவரோன்னு தெளிக்கொம்பிட்டுதான். கேசவா கேசவாம்சோவா நான் சாட்சா ஸ்ரீஹரி இருக்கு, ஸ்ரீஹரி அம்சாரும் இருக்கு, அந்த சாமானிய வக்தி ஏன் தல்லாம் தெளிக்கொம்பிட்டுதான். அதுக்கோஸ்கர அது ஆயிரம் அந்த பரித்தாரு. ஈக ஏனந்த அகங்கார பந்தித்தோ, அஹங் ஈஸ்வரம் மன்யமானஸ்யா, நானே தேவரோன்னு தெளிக்கொள்ள ஸ்தி ஹொட்டுபிட்டு. ஸ்வேதகேத்தூர் ஈஸ்வரஸ்ய சர்வப்ராதான்யம் தஸ்ய அப்ராதான்யஞ்ச பிரபோத்யா. அது தப்பிக்கொள்ள ஹோபடா, எல்லி தேவரு எல்லி நீனு, அது சர்வப்ராதான்யம் ஆத்தனிக்கு, நீ ஏன் அப்ராதான்யம் நினைக்கு, எல்லிந்து எல்லி சம்பந்தம் அந்த எடுத்தா. இது பிரபோத்யா எச்சரிசி, அது தப்பிக்கு என்ன ஹோகலாசக எச்சரிசி. தஸ்ய சுப்தாது சுப்தியாதோ அபேத சங்காம் பிரஸ்தாவியா, ஹோகலி விடு மலைக்கொண்ட ஸ்தித்தி நோடு அந்த எடுத்தார். சுப்திய வஸ்தே இதே ஈக ரேஞ்சல் கொட்டு எடையக்கரு. ಸುಪ್ತಿಯಲ್ಲಿ ಪರಮಾತ್ಮ ಜೀವ ಈಶ್ವರ ಐಕ್ಯ ಹೊಂದಿಬಿಡ್ತಾನೆ ಅಂತೇಳಿ. ಈಶ್ವರ ಐಕ್ಯ ಹೊಂದೋದಿಲ್ಲ, ಏನಾಗ್ತಾನೆ, ಈಶ್ವರ ಹತ್ರ ಹೋಗ್ತಾನೆ. ಗೊತ್ತಾಯ್ತಾ, ಈಶ್ವರ ಐಕ್ಯ ಹೊಂದೋದಿಲ್ಲ. ಸ್ವಪ್ನದಲ್ಲಿ ಹೇಗೆ ನಿದ್ರಾವಸ್ಥೆಯಲ್ಲಿ ಈಶ್ವರನ ಐಕ್ಯ ಹೊಂದೋದಿಲ್ಲೋ, ಮುಕ್ತಿಯಲ್ಲೂ ಕೂಡ ಈಶ್ವರನ ಐಕ್ಯ ಹೊಂದೋದಿಲ್ಲ. ಈ ಸ್ವಪ್ನದಲ್ಲಿ ನಿದ್ರಾವಸ್ಥೆಯಲ್ಲಿ ದೇವರಿಗೆ ಹತ್ರ ಹೋಗ್ತಾರೆ. ಸ್ವಮ್ಮಪೀತೋ ಭವತಿ, ಸ್ವಪೀತಿ ಅಂತ ಕರೆದಿದ್ದಾರೆ. ಗೊತ್ತಾಯ್ತು, ಸ್ವಮೇವ ಹೋತಿ ಅಂತ ಹೇಳಿ ಮುಂಜಾನೆ ಹೇಳ್ತಾರಲ್ಲ, ಸ್ವಮೇವ ಹೋತಿ ಅಂತ ಹೇಳಿಲ್ಲ, ಸ್ವಮ್ಮಪೀತೋ ಭವತಿ, ಹತ್ರ ಹೋಗ್ತಾನೆ ಅಂತ ಹೇಳಿದ್ರಿಂದ ನಿದ್ರಾವಸ್ಥೆಯಲ್ಲಿ ಐಕ್ಯ ಇಲ್ಲ, ಸೊ ಮುಕ್ತಿಯಲ್ಲೂ ಕೂಡ ಐಕ್ಯ ಇಲ್ಲ. ಇದೆರಡು ಸಿಮಿಲರ್ ಸ್ಟೇಟ್ಗಳು. ಅದೇ ಹತ್ರ ದೇವ್ರ ಹತ್ರ ಇರ್ತಾನೆ ಅಂತ, ವೆರಿ ಕ್ಲೋಸ್ ಅಂತ ಹೇಳೋದಕ್ಕೋಸ್ಕರ. ದೇವ್ರ ಹತ್ರ ಇರೋದಕ್ಕೇನಾಯ್ತು ಅವನಿಗೀಗ, ಸುಖ ತುಂಬ ಆನಂದ ಆಯಿತು ಜೀವನಿಗೆ. ಸತ್ಯ ಅಷ್ಟೇ, ಜೀವನ ದೇವ್ರ ಹತ್ರ ಇದ್ರೆ ಆನಂದ ಆಗ್ತದೆ ಹೊರತು ದೇವಸ್ಥಾನಕ್ಕೆ ಹೋಗ್ತಾನೆ ದೇವ್ರೇ ಬಿಡ್ತಾನೆ ಹೋದವನು. ಏನಾಗ್ತಾನೆ, ದೇವ್ರ ಹತ್ರ ಭಾರಿ ಬೇಕಾದ್ರೆ ಮುಂದೆ ಕೊಡಿಸ್ತಾರೆ ಅಷ್ಟೇ ಹೊರತು, ದೇವ್ರೇ ಆಗಿಬಿಟ್ಟು ಅವನಿಗೆ ಪ್ರತಿಮಾ ಪೂಜೆ ಮಾಡದೆ ಮಾಡೋದಿಲ್ಲ. ಯಾಕೆ, ದೇವ್ರು ನೋಡಿದವನು ದೇವರಾಗಿಬಿಡ್ತಾನ, ದೇವ್ರ ಪೂಜೆ ಮಾಡಿದವನು ದೇವರಾಗಿಬಿಡ್ತಾನ, ಅದೇ ರೀತಿ ದೇವ್ರ ಹತ್ರ ಹೋದವನು ದೇವರಾಗ್ತಾನ ಅಲ್ಲ. ದೇವ್ರಿಗೆ ಹತ್ರ ಹೋಗ್ತಾನೆ ಅಂತ ಅಷ್ಟೇ ಅರ್ಥ ಹೊರತು, ಗಂಗಾನದಿನ ಮುಡಿಗೇ ಬಿಡ್ತಾನೆ ಗಂಗಾನದಿ ಆಗ್ತಾನೆ. ಹಾಗಿದ್ರೆ ಅರ್ಥ ಆಯ್ತಾ, ಮುಡಿದವನೇ ಗಂಗಾನ ಹತ್ರ ಹೋದವನು ಹೇಗಾಗ್ತಾನೆ ನೀ ಮಧ್ಯೆ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಇದಕ್ಕೆಲ್ಲ ತಪ್ಪು ಅರ್ಥ ಮಾಡ್ತಾರೋ. ಅದನ್ನು ನೋಡಿ, ಪ್ರಸ್ತಾವ್ಯ ತತ್ರಾಪಿ ಈಶ್ವರಾಧೀನತ್ವ ಜ್ಞಾಪನೇನ. ತತ್ರಾಪಿ ಅಂದ್ರೇನು, ಸುಪ್ತಿ ವ್ಯವಸ್ಥೆಯಲ್ಲೂ ಕೂಡ ಏನಿದೆ, ಈಶ್ವರಾಧೀನ ಹೋಗಿಲ್ಲ, ಅಲ್ಲೂ ಕೂಡ ಡಿಪೆಂಡೆಂಟೆ. ಪರಿಹರನ್ ಭೇದಂ ಉಪದಿಶತಿ ಇತ್ಯಾಹ ಶ್ರುತಿ, ಭೇದವನ್ನು ಮತ್ತೆ ಉಪದೇಶ ಮಾಡ್ತಿದ್ದಾರೆ. ಉದ್ದಾಲಕ ಇತ್ಯಾದಿನ, ಉದ್ದಾಲಕೋ ನಾಮತಃ ಅರುಣಸ್ಯಾಪತ್ಯಂ ಆರುಣಿಹಿ, ಅರುಣನ ಮಗನಾಗಿದ್ದಕ್ಕೆ ಆರುಣಿ ಅಂತಿದ್ರು, ಹೆಸರು ಉದ್ದಾಲಕ ಅಂತ ಹೇಳಿದ್ರು. ಹೇ ಸೌಮ್ಯ ಸ್ವಪ್ನಶಾಂತಂ ಸ್ವಪ್ನಾಂತಂ ಸುಷುಪ್ತಿಂ ಮೇ ಮಮ ಸಕಾಶಾತ್ ವಿಜಾನೀಹಿ. ಸ್ವಪ್ನದ ಅನಂತರದ ಅವಸ್ಥೆ ಸ್ವಪ್ನಾಂತ ಸುಷುಪ್ತಿ, ಅದನ್ನು ಹೇಳ್ತೇನೆ ಕೇಳು. ಬುದ್ಧಸ್ವ ಇತಿ ಪುತ್ರ ಮುಮಾಚ, ಏತತ್ ಪುರುಷ ಏಷ ಪುರುಷೋ ಯತ್ರ ಯದಾ ಸ್ವಪಿತಿ ತದ್ರಾತಿ ನಾಮ ಪ್ರಸಿದ್ಧಂ ತದಾ ಸತಾ ಸನ್ನಾಂನ ಹರಿಣ ಸಂಪನ್ನೋ ಭವತಿ. ಸಂಪನ್ನ ಅಂದರೆ ಕೂಡಿದವನಾಗ್ತಾನೆ. ತದ್ವ್ಯನಕ್ತಿ ಸ್ವಮಿತಿ, ಅದನ್ನು ಬಿಡಿಸ್ತಾರೆ. ಸ್ವಂ ಸ್ವತಂತ್ರಂ ಹರಿಂ ಹೃತಬ್ಜಗಂ ಅಪೀತಃ ಇತರೈಹಿ ಅಜ್ಞೇಯತ್ವೇನ ಅನುಪ್ರವಿಷ್ಟೋ ಭವತಿ. ಸ್ವಂ ಹೃದಯದಲ್ಲಿರತಕ್ಕಂಥ ಪರಮಾತ್ಮನ ಹತ್ರ ಜೀವ ಹೋಗ್ತಾನೆ, ಅದಕ್ಕೆ ಸ್ವಾಪ ಅಂತ ಕರೀತಾರೆ. ಸ್ವಂ ಸ್ವತಂತ್ರಂ ಹರಿಂ ಹೃದಭ್ಯಗಂ ಅಪೀತಃ ಇತರೇರ್ ಅಜ್ಞೇಯತ್ವ ಹೇತುನ. ಉಳಿದವರಿಗೆ ಕಾಣೋದಿಲ್ಲ, ನಿದ್ರೆ ಮಾಡೋದು ನಮಗೆ ಗೊತ್ತಾಗುತ್ತೆ, ಹೊರತು ಏನು ಮಾಡುತ್ತೆ ಅಂತ ಗೊತ್ತಾಗೋದಿಲ್ಲ. ಕುತಃ ಹಿ ಯಸ್ಮಾತ್ ಸ್ವಂ ಸ್ವತಂತ್ರ ಹರಿಂ ಅಪೀತಃ ಪ್ರಾಪ್ತೋಭವತಿ ತಸ್ಮಾದೇನಂ ಸ್ವಪಿತಿ ಇತ್ಯಾಚಕ್ಷತೆ ಜನಾ ಇತ್ಯರ್ಥ. ಸ್ವಪಿತಿ ಅಂದರೆ ಮಲಗಿದ್ದಾನೆ ಅಂತ ಅರ್ಥ. ಮಲಗಿದ್ದಾನೆ ಅಂದ್ರೇನು? ಕನ್ನಡದಲ್ಲಿ ಅರ್ಥ ಆಗೋದಿಲ್ಲ. ಸಂಸ್ಕೃತದಲ್ಲಿ ಸ್ವಪಿತಿ, ಸ್ವಂ ಅಪಿ ಇತಿ, ದೇವರ ಹತ್ರ ಹೋದವರು ಅಂತರ್ಥ. ಕರೆಕ್ಟಾಗಿರೋ ಪದ ಸ್ವಂ ಸ್ವತಂತ್ರ ಹರಿಂ ಅಪಿ ತಸ್ ಪ್ರಾಪ್ತೋ ಭವತಿ ತಸ್ಮಾದೇನಂ ಸ್ವಪಿತಿ ಇತ್ಯಾಚಕ್ಷತೆ ಜನ ಇತ್ಯರ್ಥ. ತದಾಹ ಸೂತ್ರೇ ಓಂ ತದಭಾವೋ ನಾಡೀಶು ತಶ್ರುತೇರಾತ್ಮನಿಹ. ಇದಿಷ್ಟು ಸೂತ್ರದಲ್ಲಿ ಅರ್ಥ ಮಾಡಿದ್ದಾರೆ. ಇತಿ ತದಭಾವ ಅಂದರೆ ಜೀವೇಶ್ವರ ಭಾವ, ಇವನಿಗೆ ಈಶ್ವರ ಭಾವ ಬರೋದಿಲ್ಲ. ನಾಡೀಶು ತಶ್ರುತೇರಾತ್ಮನಿಹ ಜಾಗ್ರತ್ಸ್ವಪ್ನಯೋ ಶ್ರಾಂತೋ ಜೀವ. ಜಾಗ್ರತ ಅವಸ್ಥೆಯಲ್ಲಿ ತುಂಬ ಕೆಲಸ ಮಾಡಿರ್ತಾನೆ, ಶ್ರಾಂತನಾಗಿರ್ತಾನೆ. ಸ್ವಪ್ನಾವಸ್ಥೆಯಲ್ಲೂ ಕೂಡ ಅಲ್ಲೂ ಕೂಡ ಆ್ಯಕ್ಟಿವಿಟಿ ಇದೆ, ಮೆಂಟಲ್ ಆ್ಯಕ್ಟಿವಿಟಿ. ಅವ್ನು ಮೆಂಟಲಿ ಸ್ವಲ್ಪ ಸ್ಟ್ರೈನ್ ಆಗಿರ್ತದೆ. ಸ್ವಪ್ನಾವಸ್ಥೆಯಲ್ಲಿ ದುಸ್ವಪ್ನ ಕಂಡಾಗದು ಭಾರಿ ಸ್ಟ್ರೈನ್ ಆಗಿರುತ್ತೆ. ಸ್ವಪ್ನ ಕಂಡಾಗಲೂ ಕೂಡ ಸಾಮಾನ್ಯತಃ ಜಾಗ್ರಾವಸ್ಥೆಯಲ್ಲಿ ಫಿಸಿಕಲಿ ಓಡಾಡ್ತಾರೆ, ಅದರಿಂದ ಜಾಸ್ತಿ ಶ್ರಮ. ಸ್ವಪ್ನಾವಸ್ಥೆಯಲ್ಲಿ ಸ್ವಲ್ಪ ಕಡಿಮೆ ಶ್ರಮ, ಸುಪ್ತಿ ಅವಸ್ಥೆಯಲ್ಲಿ ಶ್ರಮನೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಜೀವಃ ಸ್ವಪ್ನಾಂತರೂಪ ಸುಷುಪ್ತೌ ಶ್ರವಾಪನೋದಾಯ. ದೇವರು ಎಷ್ಟು ಕರುಣಾಳು ಅಂದರೆ ಜೀವನಿಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು, ಅವನಿಗೆ ವಿಶ್ರಾಂತಿ ಕೊಡಬೇಕು ಅಂಥೇಳಿ, ಶ್ರಮ ಪರಿಹಾರ ಮಾಡಬೇಕು ಅಂಥೇಳಿ ನಿದ್ರಾವಸ್ಥೆಯನ್ನು ಕೊಡ್ತಾನೆ. ಭಗವತ ಸ್ವಾಂತರ್ನಿವೇಶಿತತ್ವಾತ್ ತದಾ ಕೇವಲಂ ಈಶ್ವರಾಧೀನೋ ನ ಸ್ವತಂತ್ರ ಇತ್ಯುಕ್ತಂ. ಆಗಲೂ ಕೂಡ ಏನಾಗಿದ್ದಾನೋನು? ಕೇವಲ ಈಶ್ವರಾಧೀನ. ವ್ಯಕ್ತಿರಿ ಎದ್ದಾಗಲೂ ಈಶ್ವರಾಧೀನ, ಕನಸು ಕಾಣಬೇಕಾದ್ರೂ ಈಶ್ವರಾಧೀನ, ನಿದ್ರೆ ಮಾಡಬೇಕಾದ್ರೂ ಈಶ್ವರಾಧೀನ. ಯಾತಕ್ಕಂದು ಒತ್ತು ಹೇಳ್ತಾರೆ ಅಂದರೆ ಜಾಗ್ರತ ಅವಸ್ಥೆಯಲ್ಲಿ ಸ್ವಲ್ಪ ಜಾಸ್ತಿ ಭ್ರಮೆ ಇದೆ, ನಾನು ಮಾಡಿದೆ ಅಂತ. ಸ್ವಪ್ನಾವಸ್ಥೆಯಲ್ಲಿ ಸ್ವಲ್ಪ ಕಡಿಮೆ ಆಯ್ತದ, ಅದಕ್ಕೆ ಸಂದೇಹ ಸೃಷ್ಟಿ ರಾಹಿತ ಅದನ್ನು ಹೇಳಿದರು. ಫಸ್ಟು ನಿದ್ರಾವಸ್ಥೆಗೆ ಹೋಗಿಬಿಟ್ರೆ ಟೋಟಲಿ ಯಾರೋ ಒಂದು ಕೊಂದರು ತಲೆ ಕತ್ತ ಸಿರು ಗೊತ್ತಾಗೋದಿಲ್ಲ, ಗೊತ್ತಾಯ್ತಿಲ್ಲ. ಎದ್ದಾಗ ಹಾಗಿಲ್ಲ, ಸ್ವಪ್ನದ ಸ್ವಲ್ಪ ಆರು ಇದೆ, ಏನೂ ಇಲ್ಲ. ಅದು ದೇವರಿಗೆ ಭಾರಿ ಹತ್ತಿರ ಇರತಕ್ಕಂಥ ಶ್ರಮ ಪೂರ್ತಿ ಹೋಯಿತು ಅಂತ ಅರ್ಥ. ಅದನ್ನೇ ಟೀಕಾರ ಹೇಳಬೇಕಾದ್ರೆ ಸ್ವಾಪಂ ಪ್ರಾಪಯಿತಿ ಶ್ರಮಾಪಹೃತಯಿ. ತತ್ವನಿರ್ಣಯ ಟೀಕಾದ ಆರಂಭದಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಪರಮಾತ್ಮ ಏನು, ವಿಶ್ವಶೋದಯ ಮಾತನೋತಿ ತದನು ತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತಿ ತರಹಾರಿ ಸಾಧಾರಣ ಮನಂ ವಕ್ತಿ ಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಅಂತ ಹೇಳಿದ್ದಾರೆ. ಪ್ರತಿನಿತ್ಯ ಆದ್ಯಂತ ಶ್ಲೋಕ ಪಾರಾಯಣ ಮಾಡಿದರೆ ಇಡೀ ಗ್ರಂಥ ಪಾರಾಯಣದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಪ್ರತಿನಿತ್ಯ ಆದ್ಯ ಸರ್ವಮೂಲ ಆದ್ಯಂತ ಶ್ಲೋಕ ಟೀಕಾ ಆದ್ಯಂತ ಶ್ಲೋಕ ಹೇಳಿದರೆ ಬ್ರಹ್ಮಯಜ್ಞ ಬಂದಿದ್ದೆ ಅದಕ್ಕೆ. ಬ್ರಹ್ಮಯಜ್ಞ ಅಂದ್ರೇನು? ಎಲ್ಲ ಶಾಸ್ತ್ರ ಪಾರಾಯಣ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಆರು ವೇದಾಂಗಗಳು, ಗೊತ್ತಾಯ್ತಾ, ಮಹಾಭಾರತ, ರಾಮಾಯಣ, ಎಲ್ಲದರ ಪಾರಾಯಣ. ಒಂದೊಂದು ಶ್ಲೋಕ ಆದ್ಯಂತ ಕೂಡ ಅಲ್ಲ, ಬರೀ ಆದಿ ಪುಣ್ಯ ಬರುತ್ತೆ ಅಂತ ಹೇಳಿದರು. ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಇಡೀ ಇದನ್ನು ಓದ್ತಾ ಹೋಗಿಬಿಟ್ರೆ ಅದೇ ಆ ಇಡೀ ಗ್ರಂಥ ಆರಂಭ ಶ್ಲೋಕದ ವೈಶಿಷ್ಟ್ಯ ಅಂದರೆ ಎಂಟೈರ್ ಕಂಟೆಂಟ್ ಅದರಲ್ಲಿ ಇರ್ತದೆ. ಇಡೀ ಗ್ರಂಥದ ಸಾರಾಂಶದಲ್ಲಿರೋದ್ರಿಂದ ಅಷ್ಟು ಭಾರ ಪುಣ್ಯ ಬರ್ತದೆ ಎಂಬ ಸುಮ್ಮನೆ ಹೇಳಿದ್ದಲ್ಲ. ಒಂದಿಷ್ಟು ದೊಡ್ಡ ಹಣ್ಣು ಇಷ್ಟೇ ಎಷ್ಟು ಜ್ಯೂಸ್ ಆಗ್ತದೆ, ಇದು ಕುಡಿದು ಎಷ್ಟು ಎಫೆಕ್ಟ್ ಆಯ್ತು, ಈಗ ಇಡೀ ಹಣ್ಣು ತಿಂದಷ್ಟಾಯ್ತು. ಆದ್ದರಿಂದ ಅದು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಇದಿಷ್ಟು ಬೇಕು ಅಲ್ಲಿ ಹೇಳಿದ್ದು. ಈಶ್ವರಾಧೀನಃ ಭವತಿ ಸ ಯಥಾ ದೃಷ್ಟಾಂತ. ಈಗ ಹೇಳಿದ್ದೇನು, ತುಂಬ ಸುಸ್ತಾಗಿರ್ತಾನೆ ಜೀವ, ಅವನು ಪರಿಹಾರ ಮಾಡಬೇಕಾಗಿದ್ದ ಶ್ರಮನ ಆ ಸ್ವಪ್ನಾವಸ್ಥೆ ಸ್ವಾಪಾವಸ್ಥೆ ಕೊಡ್ತಾನೆ ಅಂತ ಕೇಳಿದರೆ ಸ ಯಥಾ ಶಕುನಿ ಸೂತ್ರೇಣ ಪ್ರಬದ್ಧ ದಿಶೋ ದಿಶಂ ದಿಶಂ ಪತಿತ್ವಾ ಅನ್ಯತ್ರ ಆಯತನ ಮಲಬ್ಧ್ವಾ ಬಂಧನಮೇವ ಉಪಾಶ್ರಯತ ಏವಮೇವ ಖಲು ಸೌಮ್ಯ ಏತನ್ಮನೋ ದಿಶಂ ದಿಶಂ ಪತಿತ್ವಾ ಅನ್ಯತ್ರ ಆಯತನಮ ಲಬ್ಧ್ವಾ ಪ್ರಾಣಮೇವ ಉಪಾಶ್ರಯತೆ ಪ್ರಾಣಬಂಧನಂ ಹಿ ಸೌಮ್ಯ ಮನಃ ಇತಿ. ಸ ಯಥಾ ಶಕುನಿ ಸೂತ್ರೇಣ ಪ್ರಬದ್ಧ. ಶಕುನಿ ಅಂದರೆ ಆ ದುರ್ಯೋಧನ ಶಕುನಿ ಅಲ್ಲ, ಪಕ್ಷಿ ಶಕುನಿ ಅಂತ ಹೇಳಿದ್ರು. ಶಕುನಿ ಅಂದರೆ ಪಕ್ಷಿ. ಸೂತ್ರೇಣ ಪ್ರಬದ್ಧ, ಒಂದು ಹಗ್ಗ ಕಟ್ಟಿಬಿಟ್ಟಿದ್ದಾರೆ ಅದಕ್ಕೆ. ದಿಶಂ ದಿಶಂ ಪತಿತ್ವ ತಪ್ಪಿಸ್ಕೊಂಡ್ರೆ ಭಾರಿ ಭಾರಿ ಒದ್ದಾಡ್ತಾ ಇದೆ. ದಿಶಂ ದಿಶಂ ಪತಿತ್ವ ದಿಕ್ಕು ದಿಕ್ಕಿಗೆ ಹಾರಿತು, ಈ ದಿಕ್ಕಿಗೆ ಹೋಯಿತು ತಾರ ಹಿಡಿತು ಬಂತು, ಈ ದಿಕ್ಕಿಗೂ ತಾರ ಹಿಡಿತು ಬಂತು. ಅನ್ಯತ್ರ ಆಯತನ ಮಲಬ್ಧ್ವ ಮೇಲಕ್ಕಾರ ಎಷ್ಟು ದಿದ್ದುಗಳು ದಪ್ಪದ ಕೆಳಗಿಳಿತು. ಮತ್ತೆ ಕೊನೆಗೆ ಏನಾಯಿತು? ಕೊನೆಗೆ ಬಂಧನಮೇವ ಉಪಾಶ್ರಯತೆ, ಕೊನೆ ಎಲ್ಲಿ ಹೋಯಿತು? ಆ ಕಟ್ಟಿದ ಗುಟ್ಟಕ್ಕೆ ವಾಪಸ್ಸು ಸುಸ್ತೋಡ ದಪ್ಪದ ಮಲ್ಕೊಂಡ್ಬಿಡ್ತಾರೆ. ಆ ರೀತಿ ಆಯಿತು ಅಂತ ಹೇಳ್ತಾರೆ. ಏವಮೇವ ಖಲು ಸೌಮ್ಯ ಏತನ್ ಮನಃ. ಇಲ್ಲಿ ಮನಸ್ಸು ಅಂದರೆ ಜೀವ ಅಂತ ಅರ್ಥ. ಮದನಾನ್ ಮನ ಉದ್ದಿಷ್ಟ ಅಂತ ಹೇಳಬೇಕಾದ್ರೆ ದೇವರಿಗೆ ಮನಸ್ಸು ಅಂತ ಹೆಸರು, ಜೀವನಿಗೆ ಮನಸ್ಸು ಅಂತ ಹೆಸರು ಅಂತ ಹೇಳ್ತಾ ಇಲ್ಲಿ ಮನಸ್ಸು ಅಲ್ಲ ಜೀವ, ಮನಸ್ಸು ಜಡ ಪದಾರ್ಥ. ದಿಶಂ ದಿಶಂ ಪತಿತ್ವ ಹಾಗಲಿ ಏನೇನೋ ಮಾಡ್ದ, ಎಷ್ಟೆಷ್ಟೋ ಮಾಡಿಕೊಂಡ, ಸುಸ್ತಾಯಿತು, ಮಲಕ್ಕೊಂಡ, ಕನಸು ಬಿತ್ತು, ಸುಸ್ತಾಯಿತು, ಶಾಪಾವಸ್ಥೆ ಹೋದ ಸರಿ ಹೋಗ್ಬಿಡ್ತು. ಎದ್ದಾಗ ಆಯಾಸ, ಮಲಗಿದಾಗ ಸುಖ. ಅದಕ್ಕೆ ಯಾವಾಗ ಮಲಗಿದ್ರೆ ಏನಾಗಿರುತ್ತೆ, ಸುಖವಾಗಿರ್ಬೋದು ಅಂತ ಹೇಳಿದರೆ ತಪ್ಪೋದು. ಯಾಕೆ ಅದೇ ಒಂದು ಜಾಡ್ಯ ಆಗಿಬಿಡುತ್ತೆ ಕೊನೆ. ಹಾಗಾಗಿಲ್ಲ, ಯಾವಾಗಲೂ ಕೂಡ ರೆಸ್ಟ್. ಯಾವ ಕೆಲಸ ಮಾಡಿದವ್ರಿಗೆ ರೆಸ್ಟ್, ಯಾವಾಗ ರೆಸ್ಟ್ ಇದ್ದವ್ರಿಗೆ ಅರ್ಥ ಇಲ್ಲ. ಶ್ರಮ ಆದರೆ ತಾನೇ ಅಪನವದಾಗಬೇಕು. ಸೂಪ್ತಿ ಕೊಡೋದು ಯಾವಾಗ, ಶ್ರಮ ಆದಾಗ. ಶ್ರಮನೇ ಆಗಿಲ್ಲ, ಸುಪ್ತಿ ಹಾಕಿ ಕೊಡ್ತಾನೆ. ಅದಕ್ಕೆ ಕೆಲಸ ಮಾಡಿದ ಸಂಬಳ ಹೇಗೋ, ಶ್ರಮ ಆದರೆ ಸುಷುಪ್ತಿ ಕೊಡಬೇಕು. ದಿಶಂ ದಿಶಂ ಪತಿತ್ವ ಅನ್ಯತ್ರ ಆಯತನ ಮಲತ್ವ ಪ್ರಾಣಮೇವ ಉಪಾಶ್ರಯತೆ ಪ್ರಾಣಬಂಧನ ಮೇ ಸೌಮ್ಯ ಮನಃ ಇತಿ. ಪ್ರಾಣಮೇವ ಪ್ರಾಣೋಮೇವ ತಪ್ಪಾಗಿಬಿಟ್ಟಿದೆ, ಪ್ರಿಂಟ್ ಆಗಿದೆ. ಪ್ರಾಣಮೇವ ಉಪಾಶ್ರಯತೆ ಈ ಸಂಸ್ಕೃತದಲ್ಲಿ, ಪ್ರಾಣಬಂಧನ ಮೇ ಸೌಮ್ಯ ಮನಃ. ಮನಸ್ಸಿಗಿರೋ ಬಂಧನ ಯಾವುದು ಜೀವನಿಗೆ ಅಂದರೆ ಪ್ರಾಣದೇವರ ಬಂಧನ. ಸೊ ಅಲ್ಲಿಗೆ ಹೋಯಿತು. ಅದು ಆ ಸುಪ್ತವಸ್ಥೆಯಲ್ಲಿ ಇಬ್ಬರು ಹರಿವಾಯುಗಳ ಹತ್ರ ಹೋಗ್ತಾನೆ ಜೀವ. ಉಡದೇವತೆಗಳ ಪ್ರವೇಶ ಇಲ್ಲ ಅಲ್ಲಿ, ಹರಿವಾಯುಗಳಿಗೆ ಮಾತ್ರ ಪ್ರವೇಶ. ಈಶ್ವರಾಧೀನತ್ವಂ ಸದೃಷ್ಟಾಂತಂ ವೆನಕ್ತಿ. ಅಲ್ಲಿ ಅಕಸ್ಮಾತ್ ವಾಯುದೇವರು ಇಲ್ಲದೆ ಹೋಗಿಬಿಟ್ರೆ ಸತ್ತೋಗ್ಬಿಡ್ತಾ ಇದ್ದಿದ್ರಾಗ. ಸುಷುಪ್ತಿ ಅವಸ್ಥೆಗೂ ಡೆತ್ಗೂ ಏನು ಡಿಫ್ರೆನ್ಸ್ ಅಂದರೆ, ಸುಷುಪ್ತಿ ಅವಸ್ಥೆಯಲ್ಲಿ ಪ್ರಾಣದೇವರಿದ್ದಾರೆ, ಅದಕ್ಕೆ ಡೆಡ್ ಅಂತ ಕರೆಯೋದಿಲ್ಲ. ಅಲ್ಲಿ ಪ್ರಾಣದೇವರು ಬಿಟ್ಟು ಹೋಗಿ ಡೆಡ್ ಅವರು. ಇದೊಂದು ಸಾರಸ್ಯ ಇದೆ. ಸ್ವರೂಪ ದೇಹದಲ್ಲಿ ಪ್ರವೇಶ ಯಾತಕ್ಕಿದೆ ಅಂದರೆ ಡೆಡ್ ಆಗಿಬಿಡ್ತಾನೆ ಅವನು. ವಾಯುದೇವರು ಪ್ರವೇಶ ಇಲ್ಲದೆ ಸತ್ತೋಗ್ಬಿಡ್ತಾನೆ. ಅದರಿಂದ ಏನಾಗಬೇಕು ಅವನು, ಯಾವಾಗಲೂ ಇರಬೇಕು ವಾಯುದೇವರು. ಪ್ರಾಣಬಂಧನಮ್ಮೆ ಸೌಮ್ಯ ಮನಃ ಇಂಪಾರ್ಟೆಂಟ್ ಇದು. ಜೀವನಿಗೆ ಪ್ರಾಣದೇವರ ಹಿಡಿತ ಇದೆ, ತಪ್ಪಿಸ್ಕೊಂಡೋದಕ್ಕಾಗೋದಿಲ್ಲ. ಈಶ್ವರಾಧೀನತ್ವಂ ಸದೃಷ್ಟಾಂತಂ ವೆನಕ್ತಿ. ಇವೆಲ್ಲ ಎಂಥ ಎಕ್ಸಾಂಪಲ್ಸ್ ಅಂದರೆ, ಪ್ರತಿಯೊಬ್ಬರು ಅನುಭವ ಮಾಡೋದು. ಧ್ಯಾನ ಅಂದರೆ ಅದೇ, ಅನುಭವಕ್ಕೆ ತಂದ್ಕೊಂಡ್ರೆ ಧ್ಯಾನ, ಕೇಳಿದ್ದನ್ನು ಅರ್ಥ ಮಾಡಿಕೊಂಡ್ರೆ ಮನನ, ಅನುಭವಕ್ಕೆ ತಂದ್ಕೊಂಡ್ರೆ ಧ್ಯಾನ. ಇದು ಧ್ಯಾನಕ್ಕೆ ಅನುಕೂಲವಾದ ಮಾತುಗಳು. ಸಯಥಾ ಇದಿ. ಈ ಸೈನ್ಸಿನ ಲ್ಯಾಬೊರೇಟರಿಯಲ್ಲಿ ಭಾರಿ ಕಾಸ್ಟ್ಲಿ ಅವು, ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಸ್ಸು. ಲ್ಯಾಬೊರೇಟ್ರಿಗಳು, ಪೇಪರೇಟರ್ಸ್, ಎಷ್ಟು ಕಷ್ಟ ಅದೆಲ್ಲ ಕೂಡ. ಜಾಗ ಇದಕ್ಕೇನಿಲ್ಲ, ದೇಹವೇ ದೇಗುಲ ಅಂತಾರಲ್ಲ ಹಾಗೆ. ದೇವಾಲಯವೇ ದೇಹವೇ ದೇವಾಲಯ. ಆದ್ದರಿಂದ ಇಲ್ಲೇ ಚಿಂತನೆ ಮಾಡಿಬಿಟ್ರೆ ಸುಲಭ ಇದೆ. ಸಪ್ರಸಿದ್ಧ ಆಬ್ಸ್ಟ್ರಾಕ್ಟ್ ಆದ್ದರಿಂದ ಕಷ್ಟ. ಮೆಟೀರಿಯಲ್ ಆದಾಗ ಸುಲಭ, ಆಬ್ಸ್ಟ್ರಾಕ್ಟ್ ಆದಾಗ ಕಷ್ಟ. ಬಟ್ ಕಷ್ಟವಾದಾಗಲೇ ನೀವು ಇದು ಬರೋದು. ಯಾವಾಗಲೂ ಮೆಟೀರಿಯಲ್ ಕೂಡ ಎಲ್ಲಿಗೆ ಚಾನ್ ಟ್ರಾನ್ಸ್ಫರ್ ಆಗಬೇಕದು, ಕೊನೆಗೆ ಸ್ಪಿರಿಚುವಲ್ ಆಗಲೇಬೇಕದು. ಹೌದು, ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಮಾನಸಿಕ ಶ್ರಮ ಆಗ್ತದೆ. ಇನ್ವಾಲ್ವ್ಮೆಂಟ್ ಇರೋದರಿಂದ ಮಾರಿ, ಉದಾಹರಣೆಗೆ ಈ ಕಡೆ ತೊಗೊಂಡು ಇದ್ಲು ಕೆಂಡ ತೆಗೆದು ಹಾಕ್ತಿದ್ದಾರೆ, ಅದೇನು ಏನೂ ಆಗಲಿಲ್ಲ. ಆಗ ತುಂಬ ತೆಗೆದು ಹಾಕಿದ್ರೆ ಈ ಕಡೆ ಏನಾಗುತ್ತೆ, ಈ ಕಡೆ ಕೂಡ ಅದು ಬಿಸಿ ಆಗುತ್ತೆ, ಗೊತ್ತಾಯ್ತು. ಆ್ಯಕ್ಚುಲಿ ಅದು ಇದಲ್ಲ, ದೇಹ ಇದ್ದಾಗ ಈ ಕಡೆ ಇದ್ದಾಗ ದೇಹ ಇದೆ. ಈಗ ಗೊತ್ತಾಯ್ತಿಲ್ಲ, ದೇಹದ ಆ್ಯಕ್ಟಿವಿಟಿ ಮನಸ್ಸು ಯಾಕೆ ಟಚ್ ಆಗುತ್ತೆ ಅಂದರೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇದೆ. ಅದಕ್ಕೆ ಒಂದು ಕೆಲಸ ಮಾಡಿದ ತಕ್ಷಣ ಶ್ರಮ ಆಗೋದಿಲ್ಲ. ಯಾವಾಗುತ್ತೆ, ಹೆಚ್ಚು ಮಾಡಿದ್ರೆ ಶ್ರಮ ಆಗುತ್ತೆ. ಸೊ ಹಿಡ್ಕೊಂಡ ತಕ್ಷಣ ಬಿಸಿ ಆಗೋದಿಲ್ಲ. ಅದು ಏನು ಬೇಕು, ಮುದ್ರೆ ಹಾಕೋರು ಸ್ವಲ್ಪ ಕಾಯಿಸ್ತಾರೆ ಅದನ್ನು. ಇಟ್ಕೊಂಡ ತಕ್ಷಣ ಕಾಯ್ದು ಎಷ್ಟೊತ್ತು ಬೇಕು, ಅದಕ್ಕೆ ಸ್ವಲ್ಪ ಬೇಕು. ಆ ರೀತಿ ದೇಹಕ್ಕೆ ಶ್ರಮ ಆದಾಗ ಅನುಭವ ಬರುತ್ತಲ್ಲ, ಆಗ ಮತ್ತೆ ವಿಶ್ರಾಂತಿ ಬೇಕಾಗತ್ತೆ, ಗೊತ್ತಾಯ್ತಾ. ಅದೇ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋಭವತಿ ದುಃಖ. ಅಲ್ಲಿ ಹೇಳಿದ್ದಾರೆ, ಅಲ್ಲಿ ಆಚಾರ ಬರೀತಾರೆ. ಅದಕ್ಕೆ ಯಾವತ್ತ ಇದು ಇದರಿಂದ ಶಮಾದ್ಯಪಹಾರೋಭವತಿ, ಎಷ್ಟು ವಿಶ್ರಾಂತಿ ತೊಗೊಂಡ್ರೆ ಶ್ರಮ ಹೋಗಬೇಕಲ್ಲ ಅಷ್ಟು ತೊಗೋಬೇಕು ಅಂತ ಆಚಾರ ಬರೀತಾರೆ. ನಿದ್ರೆ ಅಂದರೆ ಡೆಫಿನೇಷನ್ ಅರ್ಥ ಅಷ್ಟೇ. ಹಾಂ, ಏನಾಗುತ್ತೆ, ಶ್ರಮ ಆಗಲಿಲ್ಲ ಈಗ ಚಿಂತೆ ಬಂದರೆ ಶ್ರಮ ಆಗಲಿಲ್ಲ. ಚಿಂತಾ ಸಂತಾಪ ಲೇಪೋದ್ಭವರು ದೇವಕರ ಶೇಷ ದೋಷಾತಿ ದೂರಂ, ಅದು ಶ್ರಮನೇ ಮೆಂಟಲ್. ಅದು ಏನು ಮಾಡಿಬಿಟ್ಟು ತುಂಬ ಒದ್ದಾಡ್ತಿರ್ತಾನೆ, ನಿದ್ರೆಗಳು ಕೊಟ್ಟು ಮಲಿಸಿಬಿಡ್ತಾರೆ ಕೊನೆಗೆ. ಯಾಕಾಗ್ತದೆ ಅಂದರೆ ಆ ಶ್ರಮ ಹೋಗಲಿ ಅಂತ ಮಾಡ್ತಾರೆ. ಶ್ರಮ ಪರಿಹಾರಕ್ಕೆ ಒಂದು ದಾರಿ, ಅವನು ನಿದ್ರೆ ಬರ್ತಾ ಇಲ್ಲ ಚಿಂತೆಯಿಂದಾಗಿ, ಅವಾಗ ಕೊಡೋದು ಕಾರಣ ಅದಕ್ಕೇನೆ, ಮನಸ್ಸಿನೇ ಶ್ರಮ. ಅದು ಮನಸ್ಸಿನ ಶ್ರಮ ದೇಹ ಶ್ರಮಕ್ಕಿಂತ ದೊಡ್ಡದು. ದೇಹ ಶ್ರಮ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗಿಬಿಡುತ್ತೆ, ಮನಸ್ಸಿನ ಶ್ರಮ ತುಂಬ ಬಿಸಿಲಲ್ಲಿ ಫ್ಯಾನ್ ಹಾಕೊಂಡು ಹೋಗಿಬಿಡುತ್ತೆ, ಜ್ವರ ಬಂದ ಫ್ಯಾನ್ ಹಾಕೊಂಡು ಹೋಗಿಬಿಡುತ್ತೆ, ಔಷಧಿ ತೊಗೋಬೇಕಾಗುತ್ತೆ. ಅರ್ಥ ಆಯ್ತಾ, ಯಾಕಂದ್ರೆ ಡಿಸೀಸ್ ಅದು, ಇದು ಡಿಸೀಸ್ ಅಲ್ಲ. ಸೊ ದೈಹಿಕ ಶ್ರಮ ಯಾವಾಗಲೂ ಕೂಡ ಹೈಲಿ ಟಾಲರಬಲ್, ಆದರೆ ಮಾನಸಿಕ ಶ್ರಮ ಕಷ್ಟ. ಮಾನಸಿಕ ಶ್ರಮ ಆದಷ್ಟು ಆಗದೆ ಯಾವಾಗುತ್ತೆ, ಅಜ್ಞಾನ ಇದ್ದಾಗ ಶ್ರಮ ಆಗುತ್ತೆ, ಅಜ್ಞಾನ ಗೆದ್ದುಬಿಟ್ಟರೆ ಶ್ರಮ ಆಗೋದಿಲ್ಲ. ಈಶ್ವರಾಧೀನತ್ವಂ ಸದೃಷ್ಟಾಂತಂ ವೆನಕ್ತಿ ಸಪ್ರಸಿದ್ಧೋ ದೃಷ್ಟಾಂತೋ ಯಥಾ ಶಕುನಿ ನುಡಿ ಪಕ್ಷಿ ಸೂತ್ರೇಣ ಪ್ರಬದ್ಧ. ಸೂತ್ರ ಅಂದರೆ ಹಗ್ಗ. ದಿಶಂ ದಿಶಂ ಪ್ರತಿ ದಿಶಂ ಪತಿತ್ವ ಉತ್ಪತ್ತಿಯ ಅನ್ಯತ್ರ ಪತಿತ ದೇಶೇ ಆಯತನಂ ವಿಶ್ರಾಂತಿಕರ ಆಶ್ರಯಂ ಅಲಭ್ವಾ. ಅಲ್ಲಿ ಹೋದರೂ ಕೂಡ ಏನು ಎಳಿತಾ ಇದೆ, ಸ್ವಲ್ಪ ಎಷ್ಟು ಹೀಗೆ ನಿಂತ್ಕೊಂಡು ಸುಸ್ತು ಹೊಡೆದು ಕೆಳಗೆ ಬಿತ್ತು, ಆ ಕಡೆ ಹತ್ತು ಮತ್ತೆ ವಾಪಸ್ ಬಂತು. ಅದಕ್ಕೆ ವಿಶ್ರಾಂತಿಕರ ಆಶ್ರಯಂ ಅಲಭ್ವಾ, ವಿಶ್ರಾಂತಿ ಕೊಡ್ದಾಗ ಆಶ್ರಯ ಸಿಗಲಿಲ್ಲ. ಅಪ್ರಾಪ್ಯ ಬಂಧನಮೇವ ಬದ್ಧತೆಯೇನೇನೀತಿ ಬಂಧನಂ ಸ್ವಪಾದ ಲಗ್ನ ಸೂತ್ರ ಬಂಧನ ಶಂಕುಮೇವಾ. ತನ್ನ ಅವ್ರ ಕಾಲಿಗೇನು ಕಟ್ಟಿರ್ತಾರೆ ಸೂತ್ರನ, ಅದು ಬಂಧನವಾದ ಗೂಟ ಏನಿರ್ತದೆ ಅದರತ್ತ ಹೋಯಿತು ಕೊನೆಗೆ. ಶಾಂತಿ ನಿವೃತ್ತಿಯರ್ಥಂ ಉಪಶ್ರಯತೆ, ಶ್ರಮಕ್ಕೂ ಪರಿಹಾರಕ್ಕೆ ಹೋಯ್ತದು. ತತ್ ಸಮೀಪ ಏವ ಆಸ್ತಿ, ಏವಮೇವ ಖಲು ಮೇ ಹೇ ಸೌಮ್ಯ. ಆದ್ದರಿಂದನೇ ಹೀಗೆ ನಿದ್ರೆ ಅವಸ್ಥೆಯಲ್ಲಿ ಜೀವ ದೇವರತ್ರ ಹೋಗ್ತಾನೆ. ಏತನ್ ಮನಃ ಮನುತೆ ಅವಬುದ್ಧೆ ಮನೋ ನಾಮೈಷ ಜೀವ. ಮನಃಶಬ್ದಕ್ಕೆ ಜೀವ ಅಂತ ಅರ್ಥ. ತತ್ವನಿರ್ಣಯದಲ್ಲಿ ಭಾಳ ವಿಸ್ತಾರ ಬರೀತಾರೆ ತತ್ವನಿರ್ಣಯದಲ್ಲಿ. ಅಲ್ಲಿ ಹೇಳಿದ್ರಿಂದ ಆಚಾರ್ಯ ಜಾಸ್ತಿ ಭಾಷೆ ಬರೆದಿಲ್ಲ, ಅಲ್ಲಿ ಬರೆದ್ಬಿಟ್ಟಿದ್ದಾರೆ ಎಲ್ಲ ಕೂಡ. ಸುಮ್ಮನೆ ಓದೋರಿಗೆ ಅದು ಬರೆದಿಲ್ಲ ಅಂತ ಹೇಳೋದು ಅನ್ನಿಸ್ತದೆ. ಬರೆದ್ಬಿಟ್ಟು ಅಲ್ಲಿ ಬರೆದಿರೋದು ಡಿಸ್ಕಷನ್ ಮಾಡಿದ್ರು, ಬರೀ ಬರೆದಿಲ್ಲ ಅಲ್ಲಿ. ಎಲ್ಲ ವಿಶೇಷವಾದ ವಾಕ್ಯಾರ್ಥ ಮಾಡಿದ್ದ ಜೀವ. ಹಾಂ 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 ಅದು ಬರುತ್ತೆ ಯೋಚನೆ ಮಾಡಿ. ಅದು ಉತ್ತರ ಕೊಟ್ಟಿದ್ದಾರೆ, ವಾದಿರಾಜ ಸ್ವಾಮಿ ಕೊಟ್ಟಿದ್ದಾರೆ, ಆಚಾರ್ಯ ಹೇಳಿದ್ದಾರೆ. ಹಾಂ ಹ್ಞೂ, ಏನಂತ ಹೇಳಿದ್ರು ಏನೇನು ಅದು ಬರುತ್ತೆ ನೋಡಿ. ಸಿಷ್ಟಂ ಪ್ರಾಗ್ವತ ಉಳಿದರ ಹಿಂದಿನ ಅಂತ ಅರ್ಥ. ಪ್ರಾಣಮೇವ ಪ್ರಣಯ ಪ್ರಣಯನ ಹೇತುನ ಪ್ರಾಣನಾಮಕಂ ಹರಿಮೇವ ಉಪಾಶ್ರಯತೆ. ಪ್ರಾಣ ಇಲ್ಲಿ ಮನಸ್ಸು ಅಂದರೆ ಜೀವ, ಪ್ರಾಣ ಅಂದರೆ ದೇವರು. ದೇವರ ಹತ್ರ ಹೋಗಿ ಸುಖವಾಗಿರ್ತಾನೆ. ಹೀ ಯಸ್ಮಾತ್ ಮನೋ ಜೀವ ಪ್ರಾಣಬಂಧನಂ ಪ್ರಾಣೇನ ಬದ್ಧಮಾನಸ್ತಸ್ಮಾದಿತಿ ಇತಿ ಶಬ್ದ ಸುಪ್ತೌ ಭಗವದಧೀನತ್ವೋಕ್ತಿ ಭಗವದ್ಭಕ್ತಿ ಸಮಾಪ್ತೌ. ಈ ರೀತಿ ಸ್ವಪ್ನ ಪ್ರತಿನಿತ್ಯ ನಿದ್ರೆ ಮಾಡಿ ಎದ್ದಾಗ ಅನುಭವಕ್ಕೆ ತಂದುಕೊಂಡ್ರೆ ಓ ಇಷ್ಟೊತ್ತು ಕೂಡ ಸುಖ ಯಾತಕ್ಕೆ ನಿದ್ರೆ ಮಾಡಿದ್ರೆ ಸುಖವಾಗಿ ಎದ್ದೇಳ ಅಬ್ಬ ಸುಖವಾಗಿ ಎದ್ದೆ ಅಂತ ಹೇಳಿದೆ. ಯಾತಕ್ಕೆ ದೇವ್ರ ಹತ್ರ ಹೋಗಿದ್ದಕ್ಕಾದ ಅನುಭವ. ದೇವ್ರ ಹತ್ರ ಹೋಗಿ ಬಂದಿದ್ದನಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಏನಾಗುತ್ತೆ ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ. ದೇವ್ರ ಹತ್ರ ಬಂದರೆ ಇದಾಯ್ತದೆ. ಎತ್ತರ ಆಗುತ್ತೆ, ದೇವ್ರ ಬಿಟ್ಟು ದೂರ ಹೋಗಿಬಿಟ್ಟಿದ್ದಾನೆ, ಅದರಿಂದ ಏನಾಯ್ತದೆ ಭಾರಿ ಶ್ರಮ ಆಗುತ್ತೆ. ದೇವ್ರ ಹತ್ರ ಹೋಗಿದ್ದು ಶ್ರಮ ಪರಿಹಾರ ಆಗಿಬಿಡುತ್ತೆ. ಯಾವಾಗ ಇಲ್ಲ ಅದು ಗೊತ್ತಿಲ್ಲದೆ ಹೋಗಿದ್ದಕ್ಕೆ ಅಷ್ಟು ಸುಖ ಇದೆ. ಗೊತ್ತಾಯ್ತು, ಇದ್ದ ಇಂಜೆಕ್ಷನ್ ಕೊಟ್ಟರು ಮಲ್ಕೊಂಬಿಟ್ಟ. ಅವ್ನು ಇಂಜೆಕ್ಷನ್ ಯಾವ ಕೆಲಸ ಮಾಡುತ್ತೆ ಜ್ಞಾನ ಇಲ್ಲ ಅವನಿಗೆ. ನಿದ್ರೆ ಬಂತಲ್ಲ ಹಾಗೆ ಔಷಧಿ ತೊಗೊಂಡು, ಉದಾಹರಣೆಗೆ ಔಷಧಿ ವಿಷ ಹಾಕ್ತಾರೆ ತಿಂದುಬಿಡ್ತಾನೆ. ವಿಷ ಅಂತ ಜ್ಞಾನ ತಿಂತಿದ್ದ ಅವನು ಸತ್ತು ಹೋದ. ವಿಷ ಗೊತ್ತಿಲ್ಲ ತಿಂದ ಎಫೆಕ್ಟ್ ಆಯ್ತಲ್ಲ. ದೇವ್ರ ಹತ್ರ ಗೊತ್ತಿಲ್ಲದೆ ಹೋದ್ರೆ ಏನಾಯ್ತು? ಈಗ ಶಾಂತಿ ಆಯ್ತು. ಗೊತ್ತಿಲ್ಲದೆ ಹೋದ್ರೆ ಶಾಂತಿ ಆಯ್ತಲ್ಲ ಹಾಗೆ. ಹಾಂ, ಇವನು ದೇವ್ರಿಗೆ ಕರ್ಕೋಬೇಕು, ಇವನು ಹೋಗ್ಲಿಕ್ಕೆ ಬರೋದಿಲ್ಲ. ಆ ದೇವಸ್ಥಾನದ ಬಾಲ್ ತೆಗೆದ ನೋಡ್ಬೇಕು. ಇವನು ಬಾಲ್ ತೆಗೆದು ಬಿಟ್ಟರೆ ಕೇಸ್ ಆಗ್ತಾರೆ ಅಷ್ಟು. ಅವ್ರು ಬಾಲ್ ತೆಗೆದು ಎರಡು ಸುಮ್ಮನೆ ಬಟ್ಟೆ ಹೋದ ತಕ್ಷಣ ಜನ ಬಟ್ಟೆ ಹಾಕ್ಬಿಡ್ತಾರೆ ಕಡೆ ಹೋದಾಗ. ಅವ್ರು ಯಾಕೆ ಸ್ವಲ್ಪ ಕೂಡಿಸ್ಬೇಕಂತ ಅವರು ಕೂಡಿಸ್ಬಿಟ್ಟು ಭಾರಿ ತೋರಿಸಿ ಕೊಡೆ ತೆಗಿತಾರೆ. ಅದಿರೋದಿಲ್ಲ ಅದರಲ್ಲಿ. ಆ ಕಡೆ ಹೋಗ್ಬಿಟ್ರೆ ಭಾರಿ ಜಾಸ್ತಿ. ಗೋಕುಲ ಅಲ್ಲಲ್ಲಿ ಹೋಗಿಬಿಟ್ರೆ ಜನ ಹೋದ ತಕ್ಷಣ ಬಾಲ್ ಹಾಕ್ಬಿಡ್ತೀವಿ. ಯಾತ್ರದಲ್ಲಿ ಅದು ಸುಮ್ಮನೆ ಬಾಲ್ ಹಾಕ್ಬಿಡ್ತಾರೆ ಅಂತ. ಅವ್ರು ಬರಲಿ ಇವ್ರು ಬರಲಿ ಅಂತೇಳಿ ಇವ್ರು ಬಸ್ ಗೊತ್ತಾಗಿರುತ್ತೆ. ಕಾಯ್ಕೊಂಡು ಕೂತ್ಕೊಂಡು ಬಿಟ್ಟು ಹೋಗ್ಬಿಡ್ತಾರೆ ಕೆಲಸ. ಅಲ್ಲಿ ಯಾವುದು ಒರಿಜಿನಲ್ ಯಾವ್ದು ಇರೋದಿಲ್ಲ, ಬಣ್ಣದ ಗೊಂಬೆಗಳು ಅಷ್ಟೇ. ಅದು ಜನಕ್ಕೆ ಗೊತ್ತಿರಲ್ಲ. ಗೋಕುಲ ತೋ ಇದೆ ಇಲ್ಲೇ ಎಲ್ಲರೂ ಹಾಲೆಟ್ಗೂ ಇಲ್ಲ ಕೃಷ್ಣ ಓಡಾಡಿದ್ದು ಇಟ್ಕೊಂಡ್ಬಿಟ್ಟಿರ್ತಾರೆ. ಕೃಷ್ಣ ಎಲ್ಲ ಕಡೆ ಓಡಾದ್ರೆ ಬೇರೆ, ಇವರೆಲ್ಲ ವ್ಯಾಪಾರಕ್ಕೋಸ್ಕರ ಮಾಡಿಬಿಟ್ಟಿರ್ತಾರೆ. ಅದಲ್ಲ ಆ್ಯಕ್ಚುಲಿ ಏನು, ಇವನು ತೆಗೆದಾಗ ನಿರ್ವಹ ಎಲ್ಲ ನೋಡಬೇಕಾಗ. ಲೋಕದಲ್ಲೇ ಇವತ್ತು ನಮ್ಗೆ ಅನುಭವ ಇರಬೇಕಾದ್ರೆ ದೇವರು ಅವ್ರು ಕರ್ಕೊಂಡ ಹೋಗ್ಬೇಕು, ಇಲ್ಲರೂ ಸಾಧ್ಯ ಇಲ್ಲ. ಆಶ ಹೌದು, ಸ್ಥೂಲ ಸ್ವರೂಪ ದೇಹಕ್ಕೆ ಅನುಭವ ಸ್ಥೂಲ ದೇಹದಿಂದ ಮಾಡಿ. ಉದಾಹರಣೆ ನಮಗೆ ಗೊತ್ತಿದೆ ಪುಸ್ತಕ ಎತ್ತುವ ಯಾಕೆ ಉಪಯೋಗಿಸಿದ್ದಾವೀಗ. ಸ್ವರೂಪ ದೇಹ ಅಲ್ಲ, ಕೈಯಿಂದ ಎತ್ತಿದ್ದು ಯಾವ ದೇಹದಿಂದ? ಇದನ್ನು ಬಾಹ್ಯ ಶರೀರದಿಂದ ಶ್ರಮ ಆಯ್ತು. ಈಗ ಮತ್ತು ಬಾಹ್ಯ ಶರೀರದಿಂದ ಕೆಲಸ, ಅದಕ್ಕೇ ಸಾಧನ ಸೇರಿ ಅಂತ ಕರೆದಿರೋದು. ಈ ಶರೀರ ಇಲ್ಲದೆ ಹೋಗಿದ್ರೆ ಸಾಧನೆ ಮಾಡೋಕ್ಕಾಗ್ತಿರಲಿಲ್ಲ. ಇಲ್ಲದೆ ಮಾಡೋಕ್ಕೆ ಬರೋ ದೇಹ ಕೊಡಲೇಬೇಕಾಗಿದ್ದಿಲ್ಲ ಪರಮಾತ್ಮ. ಈ ದೇಹ ಬೇಕು ನಮಗೆ ಸ್ವರೂಪ, ಒಳಗೆ ಸ್ವರೂಪ ಅಂತ ಹೇಳಿದ್ನಲ್ಲ. ಶರ್ಟ್ ಹಾಕ್ಕೊಳಕ್ಕೆ ಯಾವ ಸಾಧ್ಯ ಆಯಿತು? ದೇಹ ಇದ್ದಿದ್ದಕ್ಕೆ. ಇವತ್ತು ದೊಡ್ಡ ಬಿಲ್ಡಿಂಗ್ ಯಾತಕ್ಕೆ ಕೇಳಿತ್ತು? ಒಳಗೆ ಏನಿದೆ ಅದಕ್ಕೆ ರೀಇನ್ಫೋರ್ಸ್ಮೆಂಟ್ ಇದೆ. ರೀಇನ್ಫೋರ್ಸ್ಮೆಂಟ್ ಇದ್ದು ವರ್ಕ್ ಹೇಗಾಯಿತು? ಇದಕ್ಕೆ ರೀಇನ್ಫೋರ್ಸ್ಮೆಂಟ್ ಇರೋದು ಈ ಬೆಂಡ್ ಇದ್ರದ್ದು. ಒಳಗೆ ಹೋದಾಗ ಮತ್ತೆ ಇನ್ನೊಂದು ದೇಹ ಇದೆ, ಅಂದರೆ ದೇಹ ಇನ್ನೂ ಒಳಗೆ ಹೋದ ಸ್ವರೂಪ ದೇಹ ಇದೆ. ನೀವೇ ಹೇಳಿ ಕ್ರಿಯೆ ಆಗೋದು ಎಲ್ಲಿಂದ ಆಗಬೇಕೀಗ? ಕ್ರಿಯೆ ಮಾಡೋ ಶಕ್ತಿ ಜೀವನ ಸ್ವರೂಪದಲ್ಲಿದೆ. ಆದರೆ ಮಾಡೋದಕ್ಕೆ ಏನು ಬೇಕೀಗ? ಉಪಕರಣ ಬೇಕು. ಕಾರ್ಪೆಂಟರ್ಗೆ ಕಾರ್ಪೆಂಟ್ರಿ ಮಾಡೋಕ್ಕೆ ಬರುತ್ತೆ, ಬಟ್ ಅವ್ರಿಗೆ ಆಪರೇಟರ್ಸ್ ಬೇಕು. ಅವ್ರು ಟೂಲ್ಸ್ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ. ದೇಹ ಟೂಲ್ ಇದ್ದಾಗೆ, ದೇಹ ಟೂಲ್ ಆದ್ದರಿಂದ ಕರ್ತೃತ್ವ ಹೇಳಬೇಕಾದ್ದು ಜೀವನಿಗೆ. ಇದನ್ನು ನಾವು ಟೂಲ್ನ ಕರ್ತವ್ಯ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ? ಅವು ಕಾರ್ಪೆಂಟರ್ನ ಕರ್ತವ್ಯ ಅಂತ ಕರೀತೇವೆ. ಅದೇ ದೃಷ್ಟಾಂತ ಯಥಾರ್ಥ ತಕ್ಷ ಬ್ರಹ್ಮಸೂತ್ರದಲ್ಲೇ ಕೂಡ ದೃಷ್ಟಾಂತ ಅದು. ತಕ್ಷ ಅಂದರೆ ಕಾರ್ಪೆಂಟರ್ ಅಂತ ಅರ್ಥ. ಕಾರ್ಪೆಂಟರ್ ಮಾಡಬೇಕಾದ್ರೆ ಟೂಲ್ ಬೇಕು ಅವರಿಗೆ. ಟೂಲ್ಸ್ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಸಾಧನ ಸೇರಿದ ಅಂದ್ರೆ ಇದಿಷ್ಟು ಕೂಡ. ಆದರೆ ಕಾರ್ಪೆಂಟರ್ ಬರೀ ಎಲ್ಲರೂ ಮಾಡೋಕ್ಕೆ ಬರೋದಿಲ್ಲ, ಕಾರ್ಪೆಂಟರ್ ಮಾತ್ರ ಮಾಡೋಕ್ಕೆ ಸಾಧ್ಯ. ಸೊ ದೇವ್ರು ಯಾರ್ಯಾರು ಏನೇನು ಕೊಟ್ಟಿರ್ತೋ ಅದರಿಂದ ಮಾಡೋಕ್ಕೆ ಸಾಧ್ಯ, ಉಳಿದ್ರೆ ಮಾಡೋಕ್ಕೆ ಬರೋದಿಲ್ಲ. ಅವನಿಗೂ ಏನೇನು ಮತ್ತೆ ಡಿಪೆಂಡೆನ್ಸ್ ಇದೆ. ಅವ್ನು ಏನೇನೋ ಮಾಡಿಬಿಟ್ರೆ ದುಡ್ಡು ಕೊಡೋದಿಲ್ಲ. ಹೇಳಿದವನು ಆರ್ಡರ್ ಕೊಟ್ಟವ್ನು ಮಾಡಿದೆ ಮಾಡಿದರೆ ಮಾತ್ರ ದುಡ್ಡು ಇಲ್ಲೋದ್ರಿಲ್ಲ. ಅವ್ರ ಶ್ರಮನೂ ಹೋಯಿತು, ಉಡ್ಡು ಹೋಯ್ತು ಅಷ್ಟೇ. ಅರ್ಥ ಆಯ್ತಾ? ಅದೆಲ್ಲ ಎಕ್ಸಾಂಪಲ್ ಕೊಟ್ಟು ಪ್ರೂವ್ ಮಾಡಿದ್ದಾರೆ. ಸೊ ಬಾಕಿ ಸರಿ ನಮಗೆ ಬೇಕೇ ಬೇಕು. ಹಾಂ ಹಾಂ ಹೌದು. ಹಾಂ ಆಯಿತು, ಮುಂದೆ. ಹಾಂ 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 ಹೌದು ಮುಂದೆ ಅಡಿ ಮುಂದೆ ಬೇರೆ ಅದೇ ಹೇಳಿದ್ದೀಗ ಸ್ವರೂಪ ದೇಹಕ್ಕೂ ಅವನಿಗೂ ಅಭೇದ ಇದ್ರು ಬೇರೆ ಮೇಲಿನ ದೇಹಗಳಿಗೆ ಏನಿದೆ ಮೇಲಿನ ದೇಹಗಳಿಗೆಲ್ಲ ಇರೋದೇನು ಅದು ಭೇದ ಒಪ್ಪಲೇಬೇಕು ಇಲ್ಲದ ಹೋದ್ರೆ ಅಭೇದ ಒಪ್ಪಿಟ್ಟು ಜೀವ ಹೋಗ್ಬಿಡ್ತಾ ಇದ್ದ ಸ್ವರೂಪ ದೇಹಕ್ಕೂ ಅವನಿಗೂ ಅಭೇದ ಹೊರತು ಬೇರೆ ದೇಹಗಳಿಗೆಲ್ಲ ಏನಾಗಿದೆ ಬೇರೆ ಬೇರೆ ಭೇದ ಇದ್ದೇ ಇದೆ ಅದಕ್ಕೆ ಜೀವ ಓಡಾಡುತ್ತೆ ಜೀವ ಓಡಾಡೋದಿಲ್ಲ ಜೀವ ಇದ್ದಾಗದಲ್ಲೇ ಇರ್ತಾನೆ ಗೊತ್ತಾಯ್ತಾ ಅವನು ಮೈಂಡ್ ಮೂಲಕ ಕಾಂಟ್ಯಾಕ್ಟ್ ಮೈಂಡ್ ಕಾಂಟ್ಯಾಕ್ಟ್ ಮೆಂಟಲ್ ಮೈಂಡ್ ಥ್ರೂ ಮೈಂಡ್ ಕಾಂಟ್ಯಾಕ್ಟ್ ಇರೋದ್ರಿಂದ ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾ ಎಚ್ಚರದಲ್ಲಿ ಓಡಾಡ್ತಾನೆ ಅನ್ನೋದೆಲ್ಲ ಥ್ರೂ ಮೈಂಡ್ ಅಷ್ಟೇ ಗೊತ್ತಾಯ್ತಾ ಇವೆಲ್ಲ ಫಂಕ್ಷನ್ ಟೂಲ್ಸ್ ಎಲ್ಲ ಇವು ಅವನು ಕಾರ್ಪೆಂಟ್ರ್ ಮೈಂಡ್ ಅಪ್ಲೈ ಮಾಡ್ತಿದ್ದಾನೆ ಕ್ಲೂಸ್ ವರ್ಕ್ ಆಗ್ತಾ ಇದೆ ಅಷ್ಟೇ ಮತ್ತು ಆ ರೀತಿ ಜೀವ ಎಲ್ಲೂ ಓಡಾಡೋದಿಲ್ಲ ಅಲ್ಲೇ ಇರ್ತಾನೆ ಜೀವ ಅಲ್ಲೇ ಇರ್ತಾನೆ ಆದರೆ ಸ್ವಪ್ರಾವಸ್ಥೆಯಲ್ಲಿ ಅಲ್ಲಿರ್ತಾನೆ ಇರ್ತಾ ಬಾಹ್ಯ ಕಾಂಟ್ಯಾಕ್ಟ್ ತಪ್ಪೋಯ್ತು ದೇವ್ರ ಯಾವ ಜೊತೆಗಿರ್ತಾನೆ ದೇವ್ರು ಯಾವ ಜೊತೆ ಇರಲಿಕ್ಕಾಗೋದಿಲ್ಲ ಜೀವನಿಗೆ ಸ್ವರೂಪ ದೇಹದಲ್ಲೇ ದೇವ್ರ ಜೊತೆಗಿರ್ತಾನೆ ಬಾಹ್ಯ ದೇಹ ಕಾಂಟ್ಯಾಕ್ಟ್ ಮಾಡಿದಾಗ ಏನಾಯ್ತು ಈಗ ಫುಲ್ ಇನ್ವಾಲ್ವ್ಮೆಂಟ್ ಬಂದು ಅದನ್ನು ಹತ್ತಿರ ಇರೋ ಅಂತ ಕರೆಯೋದು ಗೊತ್ತಾಯ್ತಾ ಸುಮ್ಮನೆ ಕೂತಿರ್ತಾರೆ ಕೂತರು ಒಂದೇ ಜಾಗನೇ ಎಲ್ಲ ಕಡೆ ನೋಡ್ತಿದ್ದ ಒಂದು ನೋಡಿ ಸರಿಯಾಗಿ ಕೂತ್ಕೊಂಡ ಈಗ ಸೆಟ್ ರೈಟ್ ಆಯಿತು ಗೊತ್ತಾಯ್ತಾ ಅವ್ರು ಕೂತಿರೋದು ಹಾಗೇನೆ ಎಲ್ಲ ಮೈಂಡ್ ದ್ವಾರ ಎಲ್ಲೆಲ್ಲೋ ನೋಡ್ತಾ ಇತ್ತು ಅವ್ರು ಗೊತ್ತಾಯ್ತಿಲ್ಲ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡ್ದ ಅವ ಬಂತು ಸೊ ದೇವರ ಹತ್ರ ಹೋಗೋದ್ರೆ ಯಾವಾಗಲೂ ದೇವರ ಹತ್ರ ಇದ್ದೇ ಇರ್ತಾನೆ ಜೀವ ಇಲ್ಲಿ ಸತ್ತೋಗ್ಬಿಡ್ತಾ ಇತ್ತು ಅವನು ಬಟ್ ಬೇರೆ ಇದರಿಂದ ಡಿಸ್ಟರ್ಬೆನ್ಸ್ ಆಗಿತ್ತು ಜಾಗ್ರತ ಅವಸ್ಥೆ ಇತ್ಯಾದಿ ಅವಸ್ಥೆಯಲ್ಲಿ ಸ್ವಪ್ಸೃಷ್ಟಿಯವ್ರದ್ದು ಏನಾಗುತ್ತೆ ಈಗ ಇಲ್ಲೇ ನೋಡುವ ದಾಖಲೆ ಇಲ್ಲೇ ನೋಡು ಅಂತಾರಲ್ಲ ಆ ಟೈಪ್ ಬೆರಳೇ ನೋಡ್ತಿರು ಅಂತ ಹೇಳಿದಾಗ ದೇವರನ್ನೇ ನೋಡ್ತಿರ್ತಾನೆ ಅವಾಗ ಏನಾಗುತ್ತೆ ಪೂರ್ಣ ಸುಖ ಆದರೆ ಎಂಥದ್ದು ಪ್ಯಾಸಿವ್ ಆಗಿಬಿಡ್ತಾನೆ ಆಗ ಅದಕ್ಕೋಸ್ಕರ ನಿದ್ರಾವಸ್ಥೆಯಲ್ಲಿ ಎಚ್ಚರ ಇರಲ್ಲ ಅವನಿಗೆ ಅಲ್ಲಿ ಮುಕ್ತಿ ಅವಸ್ಥೆಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಜ್ಞಾನ ಇರುತ್ತೆ ದೇವರು ನೋಡ್ತೇನೆ ಅಂತ ನೋಡ್ತಾನೆ ಅದು ಇದು ಅದು ಮುಕ್ತಿ ಸೊ ಸುಷುಪ್ತಿ ಅವಸ್ಥೆನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ಮುಕ್ತಿ ಆಗಿಬಿಡುತ್ತೆ ಅದು ಎಷ್ಟೆಷ್ಟು ಮುಕ್ತಿ ಆಗಬೇಕಾದ್ರೆ ಇಷ್ಟೆಲ್ಲ ಹೋಗಬೇಕು ದೇಹಗಳೆಲ್ಲ ಸಾಧನೆ ಹೋಗಬೇಕು ಜ್ಞಾನ ಇರಬೇಕು ಆಗ ದೇವ್ರ ಹತ್ರ ಇರಬೇಕು ಇದು ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಬದುಕಿರೋದು ದೇವ್ರ ಹತ್ರ ಇರೋದು ಎಚ್ಚರೇ ದೇವ್ರ ಹತ್ರ ಇರೋದು ಬೇರೆ ವಿಷಯ ಬಿಟ್ಟಿರೋದು ಅದೇ ನಿತ್ಯ ಚಿಂತನೆ ಮಾಡ್ತಾ ಹೋದಂತೆ ಸಾಧನೆ ನಿಜವಾದ ಸಾಧನೆ ಅಂತ ಗೊತ್ತಾಗುತ್ತೆ ಅದು ಲಿಂಕ್ ಆಗುತ್ತೆ ಕಣ್ಣಿಗೂ ಸ್ಪೆಕ್ಸ್ಗೆ ಹೇಗೆ ಲಿಂಕ್ ಇದೆ ಈಗ ಸ್ಪೆಕ್ಸಿಂದ ಕಾಣುತ್ತೆ ನಿಜ ಬಟ್ ಸ್ಪೆಕ್ಸ್ ಬರೀ ಏನು ಕಾಣುತ್ತೆ ಏನು ಕಾಣೋದಿಲ್ಲ ಇದು ಯಾವಾಗ ಕಾಣುತ್ತೆ ಅದಕ್ಕೆ ಕಣ್ಣಿಗೆ ಹಾಕ್ಕೊಂಡಾಗ ಸೊ ಸ್ವರೂಪದ ಮನಸ್ಸು ಇದು ಸಿಂಕ್ರನೈಸ್ ಆಗಬೇಕು ಸ್ವರೂಪದ ಮನಸ್ಸು ಹೊಂದಿದೆ ಜೀವನಿಗೆ ಥ್ರೂ ಇದರಿಂದ ನೋಡ್ತಾನೆ ಅವನು ಬರೀ ಮನಸ್ಸು ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಸ್ಪೆಕ್ಸ್ ಇಲ್ಲ ಓದಕ್ಕೆ ಬರಲ್ಲ ಅಂತಾರೆ ಮತ್ತು ಕಣ್ಣೇ ಇಲ್ಲ ಸ್ಪೆಕ್ಸ್ ಹಾಕ್ಕೊಂಡು ಏನು ಮಾಡ್ತಾರೆ ಅದಕ್ಕೆ ಅರ್ಥ ಆಯ್ತಾ ಅಂದರೆ ನೋಡೋಕೆ ಥ್ರೂ ಸ್ಪೆಕ್ಸ್ ಅಂತ ಹೇಗೆ ಅರ್ಥನೋ ಗೊತ್ತಾಯ್ತಾ ಇಲ್ಲಿ ಥ್ರೂ ಮೈಂಡ್ ಅಂದರೆ ಥ್ರೂ ಸೂಕ್ಷ್ಮ ಮೈಂಡ್ ಸ್ಥೂಲ ಮೈಂಡಿನ ಮೂಲಕ ಸೂಕ್ಷ್ಮ ಮೈಂಡ್ ನೋಡೋದು ಅರ್ಥೇನೆ ಯಾರಿಗೆ ಸೂಕ್ಷ್ಮ ಮೈಂಡೇ ಇಲ್ಲ ಅವ್ರಿಗೇನಿಲ್ಲ ಸ್ಥೂಲ ಮೈಂಡ್ ಏನಿದೆ ಏನು ಉಪಯೋಗ ಇಲ್ಲ ಅದ್ರಿಂದ ಅದಕ್ಕೆ ಅವ್ರು ಸೂಟಬಲ್ ಸ್ಪೆಕ್ಸ್ ಹೇಗೆ ಹಾಕ್ತಾರೋ ಸೂಟಬಲ್ಲಿಂದ ಅವ್ರು ಸೆಲೆಕ್ಟ್ ಮಾಡಿಕೊಟ್ಟಿರ್ತಾರೆ ಅಷ್ಟೇ ಬರ್ ಫಂಕ್ಷನ್ ಮಾಡೋದು ಇವಾಗ ಯಾರಿಗೆ ಶಾರ್ಪ್ ಇರುತ್ತಲ್ಲ ಭಾರಿ ನೆನಪಿನ ಶಕ್ತಿ ಆಯ್ತದೆ ಒಳ್ಳೆ ಕ್ಲಿಯರ್ ಲೆನ್ಸ್ ಇರುತ್ತದೆ ಕೆಲವರು ಹೇಳ್ತಾರೆ ನೀವು ಕಣ್ಣಿನ ಪರವಾಗಿ ಎಷ್ಟು ಏನು ಮಾಡೋಕ್ಕಾಗಲ್ಲ ಓದಟ್ಟಂತೆ ಹೋಗಲೇಬೇಡ ಯಾಕೋ ಓದ್ತಿರೋದಿಲ್ಲ ಅವನು ಓದ್ದಂತೆ ಹೋಗಲೇಬೇಡ ಸುಮ್ಮನೆ ನೋಡು ಸಾಕು ಅಂತ ಹೇಳ್ತಾರೆ ಇವು ಕ್ಯಾಟ್ರಾಕ್ಟ್ ಬಗ್ಗೆ ಎಷ್ಟು ಸ್ಪೆಕ್ಸ್ ಹಾಕಿದ್ರೆ ಅಷ್ಟು ಕ್ಯಾಟ್ರಾಕ್ಟ್ ಇದ್ದಾಗ ಗೊತ್ತಾಯ್ತಾ ಅವ್ರೇನು ಡಲ್ ಕಾಣೋ ಇದು ಕ್ಲಿಯರ್ ಡಲ್ ಕಾಣುತ್ತೆ ಅಷ್ಟೇ ಹೊರತು ಇನ್ನೇನಾಗಲ್ಲ ಆ ದೃಷ್ಟಿಯಿಂದ ಇದಿಷ್ಟು ನಮಗೆ ಅರ್ಥ ಆಗಬೇಕು ಹೌದು ಇಲ್ಲಿ ಮುಂದೆ ಇಲ್ಲೇ ಇದೆ ಎರಡು ಮನಸ್ಸಿಗೂ ಜೀವನೇ ನೋಡಿ ಬನ್ನಿ ಮನಃ ಜೀವಃ ಪ್ರಾಣಬಂಧನಂ ಮೊದಲು ಜೀವಃ ಪ್ರಾಣಮೇ ಉಪಾಶ್ರಯತೆ ಎರಡನೇ ಸತ್ಯ ಮನಃ ಜೀವಃ ಪ್ರಾಣಬಂಧನಂ ಜೀವನ ನೇಚರ್ ಪ್ರಾಣಬಂಧನ ಅದು ಪ್ರಾಣದೇವರ ಹತ್ರ ಹೋಗ್ತಾನೆ ಅಲ್ಲಿಗೆ ಊಟಕ್ಕೆ ಬಂಧನ ಹೇಗೋ ಪ್ರಾಣದೇವರಿಗೆ ಬಂಧನ ಪ್ರಾಣದೇವರ ಶಬ್ದಕ್ಕೆ ಒಂದು ಪ್ರಾಣ ಮುಖ್ಯ ಪ್ರಾಣ ಇನ್ನೊಂದು ಪ್ರಾಣ ನಾರಾಯಣ ಗೊತ್ತಾಯ್ತಾ ಈ ಒಬ್ಬರ ಹತ್ರ ಮಾತಾಡ್ತಾ ಇನ್ನೊಬ್ರು ಇರಬಹುದು ಮುಖ್ಯ ಮಾತಾಡ ಜೊತೆ ಮಾತಾಡ್ತಾನೆ ಅಂತ ಹೇಗೆ ಹೇಳ್ತಾರೋ ಪ್ರಾಣದೇವರ ಜೊತೆಗಿದ್ದರೂ ಕೂಡ ಮುಖ್ಯ ಕಾಂಟ್ಯಾಕ್ಟ್ ಯಾರ ಜೊತೆಗಿದೆ ಜೀವನಿಗೆ ದೇವ್ರ ಜೊತೆಗಿದೆ ಅದೇ ಇಲ್ಲಿ ಪ್ರಾಣ ಶಬ್ದಕ್ಕೆ ನಾರಾಯಣ ಅಂತ ಗೊತ್ತಾಯ್ತಾ ಅದಿಷ್ಟು ತತ್ವನಿರ್ಣಯದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಶಗಳು ಇಲ್ಲೇನು ಬರೋದಿಲ್ಲ ಜಾಸ್ತಿ ಆಚಾರ್ಯ ಏನ ಸ್ವರೂಪದ ಸಾಕ್ಷಿ ಅಂದರೆ ಏನರ್ಥ ವಿಶೇಷ ಸಾಕ್ಷಿ ಇದ್ದುಕೊಟ್ಟು ಮನಸ್ಸು ಅಂತ ಹೇಳಬಾರ್ದು ಅಭೇದ ಹೇಳಬೇಕು ಬಟ್ ವಿಶೇಷ ಹೇಳಬೇಕು ಮತ್ತೆ ಅರ್ಥ ಆಯ್ತಾ ಈಗ ಜೀವನಕ್ಕೆ ಸ್ವರೂಪದಲ್ಲಿ ಕೈಕಾಲುಗಳಿವೆ ಅಲ್ಲಿ ಏನು ಹೇಳಬಾರ್ದು ಮತ್ತೆ ಬರೀ ಅಭೇದ ಹೇಳಬಾರ್ದು ಸವಿಶೇಷ ಅಭೇದ ಹೇಳಬೇಕು ಬರೀ ಅಭೇದ ಹೇಳಿದರೆ ಕೈಕಾಲು ಜೀವ ಮತ್ತೆ ಡಿಸ್ಟಿಂಗ್ವಿಶ್ ಮಾಡೋಕ್ಕೆ ಬರೋದಿಲ್ಲ ಆಗ ಭೇದ ವ್ಯವಹಾರ ಮಾಡ್ಬೇಕಾದ್ರೆ ಏನು ಬೇಕಲ್ಲಿ ವಿಶೇಷ ಬೇಕೇ ಬೇಕು ಆದರೆ ಬಾಹ್ಯ ಮನಸ್ಸಿಗೆ ಇದಕ್ಕೆ ಏನು ಹೇಳಬಾರ್ದು ಅಭೇದ ಹೇಳಬಾರ್ದು ಏನು ಹೇಳಬೇಕಲ್ಲಿ ಭೇದನೇ ಹೇಳಬೇಕು ಏನ ಸ್ವರೂಪ ಇಂದ್ರಿಯಕ್ಕೆ ಸಾಕ್ಷಿ ಅಂತಾರೆ ಬಂದೆ ಪ್ರಮಾಣ ಪತ್ರ ಹೇಳಿಬಿಟ್ಟಿದ್ದಾರೆ ಚೇತನ ಜೀವ ಚೇತನಸ್ಯ ಸ್ವರೂಪ ಇಂದ್ರಿಯಂ ಸಾಕ್ಷಿ ಇತ್ಯುಚ್ಯತೆ ಅಂತ ಹೇಳಿದರು ಸ್ವರೂಪದ ಇಂದ್ರಿಯನೇ ಸಾಕ್ಷಿ ಹಾ ಏನ ಆ ದೇವರಿಗೆ ಅದು ಜೀವನಿಗೆಲ್ಲ ಅದು ದೇವ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಲ್ಲಿದ್ದು ಅಶನಾಯ ಪಿಪಾಸೆ ಮೇ ಸೌಮ್ಯ ವಿಜಾನೀಹೀತಿ ಈ ವಿಷಯ ಮುಗಿತು. ಇನ್ನೊಂದು ತೋರಿಸ್ತಾರೆ ಈಗ ಯತ್ರೈತತ್ ಪುರುಷು ಅಶಿಶಿಷತಿ ನಾಮ ಅಪಏವ ತದಸಿತಂ ತನಯಂತೆ ತದ್ಯಥಾ ಗೋನಾಯೋ ಅಶ್ವನಾಯ ಪುರುಷನಾಯ ಇತ್ಯೇವಂ ತದಪ ಅಚಕ್ಷತೆ ಅಶನಾಯೇತಿ ತತ್ರೈತತ್ ಶುಂಗಮುತ್ಪತಿತಂ ಸೌಮ್ಯ ವಿಜಾನೀಹಿ ನೇದಂ ಮಮೂಲಂ ಭವಿಷ್ಯತೀತಿ. ಇನ್ನೊಂದು ದೃಷ್ಟಾಂತ ಕೊಟ್ಟರು. ಜಾಗ್ರದವಸ್ಥಾಯಾಮಪಿ ಜೀವಸ್ಯ ಈಶಾಧೀನತ್ವ ಪ್ರಸ್ತಾವ್ಯ ಬೋಧಯತಿ. ಮೊದಲು ಬ್ರಹ್ಮಸೂತ್ರದಲ್ಲಿ ಏನು ಹೇಳಿದರು, ಸಂಧ್ಯೆ ಅಂತ ಸ್ವಪ್ನ ಹೇಳಿದರು, ಇಲ್ಲಿ ಸ್ಪದ್ದು ನಿದ್ರಾವಸ್ಥೆ ಹೇಳಿದರು. ಈ ಜಾಗ್ರದ ಅವಸ್ಥೆ ಇಬ್ಬರಿಗೆ ಕಾಮನ್. ಜಾಗ್ರದ ಅವಸ್ಥಾಯಾಮಪಿ ಜೀವಸ್ಯ ಈಶಾಧೀನತ್ವ ಪ್ರಸ್ತಾವ್ಯ ಬೋಧಯತಿ. ಜಾಗ್ರದ ಅವಸ್ಥೆಯಲ್ಲೂ ಕೂಡ ಸುಷುಪ್ತಿ ವ್ಯವಸ್ಥೆಯಲ್ಲಿ ಹೇಗೆ ಜೀವ ಭಗವದ್ ಅಧೀನನಾಗಿದ್ದಾನೋ, ಜಾಗ್ರದ ವ್ಯವಸ್ಥೆಯಲ್ಲಿ ಅಧೀನನಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಹೇಗೆ ಅಂದರೆ ಅಶನಾಯ ಇದೆ. ಅಶನಾಯ ಅಂದರೆ ಹಸಿವು, ಅಶನಾಯ ಹಸಿವು. ಪಿಪಾಸ ಅಂದರೆ ಬಾಯಾರಿಕೆ. ಅಶನಾಯ ಪಿಪಾಸ ಅಂದರೆ ಹಸಿವು ಬಾಯಾರಿಕೆ. ಆದಾಗ ತೇ ಉಭೇ ನ ಜೀವಾಧೀನೇ, ಅದು ಜೀವನ ಕೈಯಲ್ಲಿಲ್ಲ. ಹಸಿವಾಗೋದು ಜೀವನ ಕೈಯಲ್ಲಿಲ್ಲ, ಬಾಯಾರಿಕೆ ಆಗೋದು ಜೀವನ ಕೈಯಲ್ಲಿಲ್ಲ. ತಾವದ್ ಅಥೋ ಯದಧೀನೇ ಯದ್ ವಿಜಾನೀಹೀತಿ, ಹಾಗಿದ್ದು ಯಾರ ಅಧೀನ ಅಂತ ಕೇಳಿದರೆ ಅದು ದೇವರ ಅಧೀನನೇ. ಕಸ್ಮಿನ್ ನಾಯತ್ತೆ ತದ್ ವಿಜ್ಞಾಪಯೇತಿ ವಿತ್ರೇಣೋಕ್ತ ಪಿತಾವಕ್ತಿ. ಅಶನಾಯಾಪಿ ಪೇಶೇಮೇ ಸೌಮ್ಯ ವಿಜಾನಾಹೀತಿ ವಿಜಾನೀಹೀತಿ ತತ್ರ ಎತ್ತೇ ತತ್ ಪುರುಷೋ ಅಶಿಷತಿ ನಾಮ ಅಪಯೇವ ತದಸಿತಂ ನಯಂತೆ. ಕಸ್ಮಿನ್ ನಾಯತ್ತೆ ಯತ್ರ ಇತಿ, ಯತ್ರ ಏತತ್ ಪುರುಷ ಏಷ ಜೀವ ಯತ್ರ ಯದಾ ಅಶಿಶಿಷತಿ ಅಸಿತುಂ ಭೋಕ್ತುಮಿಚ್ಛತಿ. ಯಾವಾಗ ಜೀವನೇ ತಿನ್ನಬೇಕು ಅನಿಸುತ್ತೋ ತದ ಅಪಯೇವ ಅಪಯೇವ ಅಭಿ ಅಪಯೇವ ಏವ ಅಭಿಮಾನಿ ಅಪಭಿಮಾನಿನಿ ಪ್ರಾಣಏವ ಅನ್ನೇಚ್ಛಾ ಉತ್ಪಾದ್ಯ ಪಶ್ಚಾದಸಿತಂ ಭುಕ್ತಮನ್ನಂ ಪಾಕೇನ ತೇಜಸ್ಸಂಯೋಗೇನ ರಸವೀರ್ಯಾಧಿಕರಣೇನ ನಯಂತೆ. ಅದು ಹಸಿ ಹುಡ್ಸೋದು ಪ್ರಾಣದೇವರು, ಮತ್ತು ಅದನ್ನು ನುಂಗ್ಸೋದು ಎಲ್ಲ ಮಾಡೋದು ಪ್ರಾಣದೇವರು, ಮತ್ತು ಜೀರ್ಣ ಮಾಡಬೇಕಾದ್ರೆ ಪ್ರಾಣಾಪಾನ ಸಮಯುಕ್ತ. ಇದಿಷ್ಟು ವಾಯುದೇವರು, ಅದು ನಮ್ಮ ಕೈಯಲ್ಲಿ ಇಲ್ಲ. ಅದು ನಮ್ಮ ಕೈಯಲ್ಲಿ ಇದ್ದಿದ್ರೆ ಇದಕ್ಕಿಂತ ಹಸಿವೆ ಇಲ್ಲ ಅಂತಾನೆ. ತುಂಬ ಸರ್ತಿ ಇದಾಗಿದೆ, ಹಸಿವೆ ಇಲ್ಲ, ಹಸಿವೆ ಇಲ್ಲ, ತಿನ್ನಕ್ಕೆ ಆಗೋದೇ ಇಲ್ಲ ಅವನಿಗಾಗ. ಆ ಜೀರ್ಣ ಮಾಡ್ಕೊಳ್ಳೋಕೆ ಹಾಕೋ ಜೀರ್ಣ ಆಗಿಲ್ಲ ಅಂತಾನೆ. ಇದೆಲ್ಲ ಏನು ತೋರಿಸೋದು ಜೀರ್ಣ ಆಗಿಲ್ಲ ಅಂತ ಅಷ್ಟು ಏನು ಅನ್ನಿಸ್ಬೇಕು ನಮಗೀಗ? ಜೀರ್ಣಕ್ಕರೆ ನಮ್ಮ ಅಧೀನದಲ್ಲಿ ಇಲ್ಲ, ಅಸ್ವಾತಂತ್ರ್ಯ ಅನುಭವ ಬರಬೇಕು. ದೇವ್ರ ಮಧ್ಯೆ ಮಧ್ಯೆ ಇದು ಯಾತಕ್ಕೆ ಕೊಡ್ತಾನೆ ಇಲ್ಲ ಅಂತ ಕೇಳಿದರೆ, ಮೆಕ್ಯಾನಿಕಲಾಗಿ ಇಟ್ಟಿಲ್ಲ, ಇದೆಲ್ಲ ಕೊಡೋದು ಯಾತಕ್ಕೆ ತನ್ನ ಅಧೀನ ಅಂತ ಜ್ಞಾಪಕ ಮಾಡ್ಕೊಳ್ಳಿ ಜೀವ ಅಂಥೇಳಿ. ಯಾತಕ್ಕೂ ಕಾಣಿಸ್ತಾ ಇಲ್ಲ, ಯಾಕೋ ಹೊಡಿತಾ ಇಲ್ಲ, ಯಾಕೋ ಜೀರ್ಣ ಆಗೋದಿಲ್ಲ ಅಂತ ಹೇಳಿದಾಗೆಲ್ಲ ಕೂಡ ಅಸ್ವತಂತ್ರ ನಾನು ಅಸ್ವತಂತ್ರ ಅನುಭವ ಬರ್ತಾ ಹೋಗಬೇಕು. ನಾಹಂಕರ್ತ ಹರಿಕರ್ತ, ಅದು ಸಾಧನೆ. ಆ ಸಾಧನೆ ಅದು ಬಂದಷ್ಟು ಕೂಡ ಏನಾಗುತ್ತಾಗ, ಆಗ ಅವನಿಗೆ ಕ್ಲಿಯರ್ ಆಯ್ತು, ಅಪರೋಕ್ಷ ಜ್ಞಾನಕ್ಕೆ ಹತ್ತಿರ ಆಗ್ತಾ ಬರ್ತಾನ. ಅಪರೋಕ್ಷ ಜ್ಞಾನ ಹತ್ತಿರ ಆಗೋದು ಅವಾಗಲೇ ಯಾರಿಗಿಲ್ಲ. ಸರಿ ಮುಂದೆ, ಹಾಂ ಹಾಂ ಕೊಡಲಿ, ಮುಂದೇನಾಯ್ತು ಅದರಿಂದ ಕೊಟ್ಟು ಕೊಟ್ಟು ಯಾತಕ್ಕೆ ಕೊಡ್ತಾ ಇದ್ದಾರೆ ಅದನ್ನು? ಅಸ್ವಾತಂತ್ರ್ಯ ಅನುಭವ ಬರಲಿ ಅಂತ ಹೇಳಿಬಿಟ್ಟು ಈ ಪ್ರಾಬ್ಲಮ್ ಯಾತಕ್ಕೆ ಕೊಡ್ತಾರೆ? ಸಾಲ್ವ್ ಮಾಡ್ಕೊಳ್ಳೋದು ಅಭ್ಯಾಸ ಆಗಲಿ ಅಂತ ಹೇಳಿಬಿಟ್ಟು, ಗೊತ್ತಾಯ್ತಾ? ಇದು ಹಾಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮಾಡಿ ಹೇಗೆ ಅವನು ಮ್ಯಾಥಮೆಟಿಕ್ಸಲ್ಲಿ ಎಕ್ಸ್ಪರ್ಟ್ ಆಗ್ತಾನೋ ಆ ರೀತಿ ಅಸ್ವಾತಂತ್ರ್ಯ ಅನುಭವ ಬರ್ತಾ 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 ಏನಾಗ್ತಾನ ಅವನು? ನಾಹಂಕರ್ತ ಹರಿಕರ್ತ ಬಾಯಲ್ ಅಂತ ಇರ್ತಾನೆ. ಆಮೇಲೆ ಆ್ಯಕ್ಚುಲಿ ಅಂತಾನೆ, ಹೌದು ನಾಹಂಕರ್ತ ಹರಿಕ ಈಗಾದರೆ ಅವ್ರು ಹೇಳ್ಕೊಟ್ಟಿದ್ದಾರೆ ಅಂತೇನೆ ಅಂತ. ಅರ್ಥ ಆಯ್ತಾ? ಉದಾಹರಣೆಗೆ ಬೆಂಕಿ ಮುಟ್ಟಬೇಡ ಮಗು ಮುಟ್ಟೋದ್ರೆ ಯಾತಕ್ಕೆ ಕೊಟ್ಬೇಡ, ನಮ್ಮ ಬೈತಾಳೆ ಅಂತ ಹೇಳ್ತಾನೆ. ಆಮೇಲೆ ದೊಡ್ಡವರಾದ್ಮೇಲೆ ಸುಟ್ಬಿಡು, ಸುಟ್ಟು ಅಮ್ಮ ಬೈತಾಳೆ ಏನಂತ ಹೇಳ್ತಾನವನು? ಸುಟ್ಟು ಬಿಡುತ್ತೆ ಅಂತ ಹೇಳ್ತಾನೆ, ಗೊತ್ತಾಯ್ತಾ? ಇದು ಹೇಳಿಕೆಯ ಮಾತು, ಇದು ಅನುಭವದ ಮಾತಿತ್ತು. ಈ ಶಾಸ್ತ್ರದ ಮಾತು ಅನುಭವಕ್ಕೆ ಯಾವಾಗ ಬರ್ತದೋ ಅವಾಗ ಏನಾಗುತ್ತೆ, ಅಪೂರ್ಣ ಹತ್ತಿರ ಆಗ್ತಾ ಬರ್ತಾನೆ. ಶಾಸ್ತ್ರಾರ್ಥಯುಕ್ತ ಅನುಭವಸ್ತು ಪ್ರಮಾಣಂತೂ ಉತ್ತಮಂ ಮತಂ. ಈ ರೀತಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಇವೆಲ್ಲ ಬೇಕು. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇನ್ನೂ ಹೇಳ್ತಾರೆ ನೋಡಿ, ಏತತ್ ಪುರುಷ ಅಶಿಷ್ಯಸತಿ ಅಪಯೇವ ಅಪಯೇವ ಅನ್ನಂ ರಸಾದಿ ರೂಪೇಣ ಪ್ರಾಣ ಪರಿಣಯತ್ಯಸೌ ವಿತ್ಯುಕ್ತೇ. ಅನ್ನವನ್ನು ರಸಾದಿ ರೂಪಕ್ಕೆ ಚೇಂಜ್ ಮಾಡಿ ಎಲ್ಲ ಕಡೆ ಮುಟ್ಸೋದೆಲ್ಲ ಮತ್ತು ಪ್ರಾಣದೇವರೇ. ಅಶೀತ ನೇತೃತ್ವಂ ಅಪಾಂ ಕುತಃ, ನಮಗೆ ಒಂದು ಊಟ ಮಾಡಿ ಮಲ್ಕೊಂಡ್ಬಿಡ್ತಾನೆ, ಏನು ಕೆಲಸ ಇಲ್ಲ. ಉಳಿದ ಕೆಲಸ ಯಾರು ಮಾಡ್ತಿದ್ದಾರೆ? ಒಳಗೆ ಕೂತ್ಕೊಂಡು ಅಲ್ಲಿ ಪ್ರಾಣದೇವರೆಲ್ಲ ರಿಜಿಸ್ಟ್ ಆಗಬೇಕು, ಹೋಗ್ಬೇಕು, ಡಿಸ್ಟ್ರಿಬ್ಯೂಟ್ ಆಗಬೇಕು, ಎಲ್ಲಿ ಹೋಗಬೇಕು, ಮನೆಗೆ ಹಬ್ಬ ಎದ್ದೆ ಅಂತ ಹೇಳ್ತಾರೆ ಅಷ್ಟೇ ಹೊರತು ಉಳಿದೆಲ್ಲ ಮಾಡ್ತಾರೆ ಪ್ರಾಣದೇವರು. ಆಗ ಎಷ್ಟು ಅನುಗ್ರಹ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಆಗ ಅಶಿತ ನೇತೃತ್ವ ಅಪಾಂ ಕುತಃ ಇತ್ಯಥೋ ಅಶನಾಯ ಶಬ್ದ ವಾಚ್ಯತ್ವಾದಿತಿ ಸದೃಷ್ಟಾಂತ ಮಾಹ ತದ್ಯಥಾ ಇತಿ ವಕ್ಷ್ಯಮಾಣಂ ನಿದರ್ಶನಂ ಯಥಾ ಗಾಂ ನಯತೀತಿ ಗೋನಾಯ ಅಶ್ವಂ ನಯತೀತಿ ಅಶ್ವನಾಯ ಪುರುಷಂ ನಯತೀತಿ ಪುರುಷನಾಯ ಯಥಾ ಏವಂ ತದಪಸ್ತಃ ಆಪಃ ಅಶನಂ ನಯಂತೀತಿ ಅಶನಾಯ ಇತ್ಯಾಚಕ್ಷತೆ. ಹಸನಾಯ ಅಂತ ಹೆಸರಿಟ್ರು. ಹಸನಾಯ ಅನ್ನೋ ಪದ ಹೇಗೆ ಬಂತು ಅಂತ ತೋರಿಸ್ತಾರೆ. ಒಬ್ಬನು ಗೋನಾಯ ಅಂತ ಒಂದು ಪದ, ಅಶ್ವನಾಯ ಅಂತ ಇನ್ನೊಂದು ಪದ, ಪುರುಷನಾಯ ಅಂತ ಇನ್ನೊಂದು ಪದ. ಗಾಮ್ನಯ ಗೋನಾಯ ಅಂದ್ರೇನು? ಗಾಮ್ನಯತಿ ಇತಿ ಗೋನಾಯ, ಹಸುವನ್ನು ಒಯ್ಯುವವನು ಅಂತ ಅರ್ಥ. ಅದೇ ರೀತಿ ಅಶ್ವನಾಯ ಅಂದ್ರೇನು? ಕುದುರೆ ಒಯ್ಯೋನು ಅಂತ ಅರ್ಥ. ಆಮೇಲೆ ಪುರುಷನಾಯ ಅಂದ್ರೇನು? ಪುರುಷನ ಒಯ್ಯೋನು ಅಂತ ಅರ್ಥ. ಅಶನಾಯ ಅಂದ್ರೇನು? ಅಶನ ಒಯ್ಯೋನು ಅಂತ ಅರ್ಥ. ಅಶನ ಒಯ್ಯೋನು ವಾಯುದೇವರು. ನುಂಗಬೇಕಾದ್ರೆ ಅಶನ ಒಳಗೆ ಹೋಗೋದು ಯಾರಿಂದ? ಪ್ರಾಣದೇವ್ರು ನುಂಗಿಸ್ತೀವಿ. ನುಂಗ್ಲಕ್ಕೆ ನುಂಗ್ಲಕ್ಕಾಗೋದಿಲ್ಲ ಅಂದ್ರೆ ಒಳಗೆ ಹೋಗೋದಿಲ್ಲ. ಪ್ರಾಣದೇವ್ರು ನುಂಗಿಸ್ಬೇಕಾದ್ರೆ ಪ್ರಾಣ ನುಂಗಿಸೋದು, ಅಪಾನ ಹೊರಗೆ ಹಾಕೋದು, ನುಂಗಿಸ್ಬೇಕು ಪ್ರಾಣದೇವರು. ಅದಕ್ಕೆ ಪ್ರಾಣದೇವ್ರು ಅಶನಾಯ ಅಂತ ಹಸಿವಿಗೆ ಅಷ್ಟೇ ಯಾತಕ್ಕೆ ಬಂತು ಅಂದರೆ ಪ್ರಾಣದೇವ್ರ ಜ್ಞಾಪಕ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ. ಗೊತ್ತಾಯ್ತಾ? ಅನ್ನ ಅಪಭಿಮಾನಿ ಚ ಪ್ರಾಣ ತೇಜೋಮಾನಿ ಸ್ತ್ರೀ ದ್ವಾರ ಭಗವದ್ ಅಧೀನೈತಿ ಸಿದ್ಧಮೇವೇತಿ ಭಾವ. ಅಪಭಿಮಾನಿ ಅಲ್ಲೂ ಕೂಡ ವಾಯುದೇವರು ಏನು ಮಾಡ್ತಾರೆ, ಜೀರ್ಣ ಮಾಡಬೇಕಾದ್ರೆ ಮಿಕ್ಸ್ ಮಾಡ್ತಾರೆ. ಶುಂಗ ಉತ್ಪತ್ತಿ ತಮ್ಮ ಚಕ್ಷತೆ ತದ್ಯ ಪುರುಷನಾಯ ಇತ್ಯಾದಿ ಎತ್ತ ಏವಮೇ ಖಲು ಸೌಮ್ಯ ಏತತ್. ಅಲ್ಲಿ ರಾಯನ ಮಧ್ಯೆ ಬರುತ್ತೆ, ಮುಂದೆ ಬರುತ್ತೆ. ಅದು ತೇಜಸ್ಸಿನ ಜೊತೆ ಸೇರಬೇಕು, ಸುಮ್ಮನೆ ಆಗೋದಿಲ್ಲ. ಬಿಸಿ ಇರಬೇಕು, ಪ್ರಾಣಾಪಾನ ಸಮಾಯುಕ್ತ, ಮತ್ತು ಅದಕ್ಕೆ ನೀರು ಸೇರಬೇಕು, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಅನ್ನ ನೀರು ಬಿಸಿ ಮೂರು ತೇಜಬೇಕು. ಅನ್ನ ನೀರು ಬಿಸಿ ಯಾತಕ್ಕೆ ಸೇರಬೇಕು ಅಂದರೆ ಲಕ್ಷ್ಮೀದೇವಿ, ಪ್ರಾಣದೇವರು, ರುದ್ರದೇವರು ಮೂರು ಜನ ಸೇರಬೇಕು ಅದಕ್ಕೆ. ಎತ್ರ ಏತತ್ ಪುರುಷೋ ಅಶಿಷಿಸತಿ ಇತಿ ವಾಕ್ಯ ಸಮಾಪ್ತಿ ಅನಂತರಂ ಧ್ಯೇಯಂ. ಎತ್ರ ಏತತ್ ಪುರುಷ ಪಿಪಾಸತಿ ನಾಮ ಅನ್ನೋ ವಾಕ್ಯವನ್ನು ಎತ್ರ ಏತ್ ಪುರುಷೋ ಅಶಿಷತಿ ಎಂಬುದು ಕೊಂಚಿಕೊಂಡು ಓದಬೇಕು. ಯೋಜನಾಚ ತದ್ವದೇವ ಧ್ಯೇಯ. ಆಗ ಹಸಿವಿನ ಕೇಸಿನ ಎಕ್ಸ್ಪ್ಲೇನ್ ಮಾಡಿಕೊಂಡು ಆಮೇಲೆ ಬಾಯರ್ ಕೇಸಿ ಎಕ್ಸ್ಪ್ಲೇನ್ ಮಾಡ್ಕೋಬೇಕು ಅಂತ. ಇದೇ ವಿಷಯನ ಅದಕ್ಕೆ ಅರ್ಥ ಮಾಡಿಕೊಂಡ್ರೆ ಆಗ ಪಿಪಾಸ ಅನ್ನೋ ಪದ ಅರ್ಥ ಆಗ್ತದೆ. ಪ್ರಾಧಾನ್ಯ ತೇಜಸ್ ತೇಜೋಭಿಮಾನೇನಿ ಶ್ರೀಹಿ ಸದೇವ ಸೌಮ್ಯ ಇತ್ಯಾದಿನ ಹರೇ ಹೇ ಜಗತ್ಕರ್ತೃತ್ವೇನ ಪ್ರಾಧಾನ್ಯಾತ್ ತವ ಸಸೃಜತ್ವೇನ ಅಪ್ರಾಧಾನ್ಯಾತ್. ಮತ್ತು ಸೃಷ್ಟಿ ಮಾಡೋನೊಬ್ಬ, ಸೃಷ್ಟಿ ಮಾಡಲ್ಪಡೋದೊಂದು, ಸೃಷ್ಟಿ ಮಾಡಲ್ಪಡೋ ವಸ್ತು ಒಂದು, ಸೃಷ್ಟಿ ಮಾಡೋನೊಬ್ಬ. ಪ್ರಾಧಾನ್ಯ ಯಾರಿಗೆ? ಸೃಷ್ಟಿ ಮಾಡೋನಿಗೆ. ಅದಕ್ಕೆ ಜೀವರೆಲ್ಲ ಸೃಷ್ಟರು, ಸೃಷ್ಟಿ ಮಾಡೋನು ಯಾರು? ಪರಮಾತ್ಮ. ಅದಕ್ಕೆ ಅವನು ಪ್ರಧಾನ. ತದ್ಭಿನ್ನ ತದಧೀನೋ ಅಸೀತಿ ಯುಕ್ತಮರ್ಥಂ ತಾತ್ಪರ್ಯ ದ್ಯೋತನಾಯ ಪುನರಾಹ ಯತ್ರೈತ ಶುಂಗಮಿತ್ಯಾದಿನ ತತ್ರ ಭಗವತೋ ಜಗತ್ಕರ್ತೃತ್ವೇ ಏನ ಪ್ರಾಧಾನ್ಯೇ ಚ ಏತತ್ ಶುಂಗಂ ಅಂಕುರಾಖ್ಯಂ ಕಾರ್ಯಂ ಜ್ಞಾಪಕಮಿತಿ ಉತ್ಪತಿತಂ ಉತ್ಪನ್ನಂ ಪ್ರಾಪ್ತಮಿತಿ ವಾ ಸೌಮ್ಯ ವಿಜಾನೀಹಿ ಇದಂ ಶೃಂಗಂ ಜಗದ್ವೃಕ್ಷಾಂಕುರ ಮೂಲಂ ಅಕಾರಣಕಂ ನ ಭವಿಷ್ಯತಿ ಇತಿ. ಅದೇ ರೀತಿಯೇ ಈ ಬೀಜ ಅಂಬೋದು ಒಂದು ಮೂಲ ಇಲ್ಲದವರೆ ಬೀಜ ಇರೋದಿಲ್ಲ. ಅದಕ್ಕೋಸ್ಕರನೇ ಇದೆಲ್ಲ ಬೀಜ ಒಂದಾದರೆ ಮೂಲ ನಾರಾಯಣ, ಅದೇ ಊರ್ಧ್ವ ಮೂಲ ಮಧಶಾಖಂ. ಅದಕ್ಕೆ ಅರ್ಥ ಬರುತ್ತೆ ಮೂಲ ನಾರಾಯಣ ಅಂತ ಹೇಳೋದಕ್ಕೆ. ಇದು ಬೀಜ ಅಷ್ಟೇ, ಮೂಲ ಜಡ ಪ್ರಕೃತಿ ಬೀಜ ಇದ್ದ ಹಾಗೆ. ಅದು ನಿಯಾಮಕ ನಿಮಿತ್ತ ಕಾರಣ ಯಾರು? ಅದಕ್ಕೆ ನಾರಾಯಣ. ಅದಕ್ಕೆ ಊರ್ಧ್ವ ಮೂಲ ಮಧಶಾಖಂ ಅಂತ ಹೇಳ್ತಾರೆ ಅಂಥೇಳಿ. ಶುಂಗಂ ಅಂದರೆ ಜಗದ್ವೃಕ್ಷಾಂಕುರ ಮೂಲಂ ಅಕಾರಣಕಂ ನ ಭವಿಷ್ಯತಿ. ಕಾರಣ ಇಲ್ಲದೆ ಬೀಜ ಬರೋದಿಲ್ಲ. ಬೀಜಕ್ಕೊಂದು ಕಾರಣ ಬೇಕು, ಅದಕ್ಕೆ ಮರ ಬೇಕು, ಮರಕ್ಕೆ ಮೂಲ ಬೇಕು. ತಸ್ಯ ಕ್ವ ಮೂಲಂ ಸ್ಯಾತ್ ಅನ್ಯತ್. ಶುಂಗಮನ ಅಂಕುರ, ಶುಂಗ ಅಂಕುರ ಅಂತ ಅರ್ಥ ಬರೆದ್ರಲ್ಲ. ಸ್ಯಾತ್ ಅನ್ಯತ್ರ ಅನ್ನಾದಮೇವಾ ಖಲು ಸೌಮ್ಯ ಅನ್ನೇನ ಶುಂಗೇನ ಅಪೋ ಮೂಲಮನ್ವಿಚ್ಛದ್ವಿಹಿ ಸೌಮ್ಯ ಶುಂಗೇನ ತೇಜೋ ಮೂಲಮನ್ವಿಚ್ಛ ತೇಜಸ ಸೌಮ್ಯ ಶುಂಗೇನ ಸನ್ಮೂಲಮನ್ವಿಚ್ಛ ಸನ್ಮೂಲ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ. ಅದೆಲ್ಲ ನಾಳೆ ಕಂಟಿನ್ಯೂ ಮಾಡಿ. ನಾಳೆ ಪಾಡ್ಯ ಇರುತ್ತೆ, ಬಿದಿಗೆನೂ ಇದೆ. ಪಾಡ್ಯ ಬೆಳಗ್ಗಿದೆ, ಆದ್ದರಿಂದ ಆಮೇಲೆ ಬಿದಿಗೆ ಬರುತ್ತೆ. ಅದಕ್ಕೆ ನಾಳೆ ಪಾಠ ಬೇಡ, ನಾಳಿದ್ದು ಊರಲ್ಲಿರಲ್ಲ, ಸೋಮವಾರ ಪಾಠ ಮಾಡಿ. ಓಂ ಜನ್ಮಾದ್ಯಶ ಯಥೋನ್ಮಯಾ ಸ್ವರ.